ஜகதகதனும் முனிபுலகிரகஞ்சபூர்ணபோகம் குருமபி பரமம் குருஞ்சமே வந்தே தேவம் நாராயணம் நத்வா சர்வதோஷ விவர்த்திதம் பரிபூர்ணம் குருஞ்சான் கிருதார்த்தம் வக்ஷாமி லேசதஹ. ஆறுநூறா அறுபத்து அல்ல எண்பத்து ஆ கிளேஷோ அதிகதரஸ்தேஷாம் அவ்யக்தா சக்தசேதசாம் அவ்யக்தா ஹி கதிர் துக்கம் தேகவத்பிஹி அவாப்யதே. அவ்யக்தா சக்தசேதசாம் தேஷாம் கிளேஷா அதிகதரா. யார் அவ்யக்த தத்துவத உபாசனையன்னு மாடலிக்கு மனசாக்கிருத்தாரு அவரிக்கு கிளேஷா அதிக ಮತ್ತು ಅಧಿಕ ತರ ಅಧಿಕ ಅಧಿಕ ತರ ಅಲ್ಲಿ ಯುಕ್ತ ತಮಾಮತ ಅಂತ ಪ್ರಶ್ನೆ ಬಂದಿದ್ದು. ಅಧಿಕ ತರ ಅವರಿಗೆ ಒಂದು ಶಾಸ್ತ್ರದಲ್ಲಿ ಉಪಾಸನೆ ಮಾಡ್ತಕ್ಕಂಥದ್ದು ಕ್ಲೇಶನೇ, ಗೊತ್ತಾಯ್ತಾ? ಶಾಸ್ತ್ರದಲ್ಲಿ ಯಾವಾಗಲೂ ಕೂಡ ಬಹಳಷ್ಟು ವ್ರತ ಉಪವಾಸ ನಿಯಮ ಪಾಲನೆ ಮಾಡಬೇಕಾದ್ರಿಂದ ಕ್ಲೇಶನೇ. ಆ ಲಕ್ಷ್ಮಿ ಉಪಾಸನೆ ಮಾಡೋದಕ್ಕೆ ಕ್ಲೇಶ ಅಧಿಕ ತರ ಹೆಚ್ಚು ಅಂತ ಹೇಳಿ ಅರ್ಥ ಆಯ್ತಾ? ಇವತ್ತು ಅಧ್ಯಾತ್ಮದ ವಿಚಾರಣೆ ಕ್ಲೇಶಕರ ಅಂದರೆ ಆ ಕಾಲಕ್ಕೆ ಕಷ್ಟ, ಮುಂದೆ ಭಾರಿ ಫಲ ಇದ್ದರೂ ಕೂಡ ಆಗ ಓದೋದು ಸ್ವಲ್ಪ ಕಷ್ಟನೇ, ಫಲ ಭಾರಿ ದೊಡ್ಡದಿರುತ್ತೆ. ಆದರೆ ಲಕ್ಷ್ಮೀ ಉಪಾಸನೆಯಲ್ಲಿ ಏನಿದೆ, ಕ್ಲೇಶ ಅಧಿಕ ತರಹ ಅಸ್ತಿ, ತುಂಬ ಹೆಚ್ಚಾಗಿದೆ. ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ ಕಥಂ ತರಿಹಿ ತದುವಾಸಕಾನಾಂ ಉತ್ತಮತ್ವಂ ಇತ್ಯತಃ ಕ್ಲೇಶ ಇತಿ. ಅವ್ಯಕ್ತ ಗತಿ ಹಿ ದುಃಖಂ ಹಿ ಅವಾಪ್ಯತೆ. ಕ್ಲೇಶ ದುಃಖ, ಕ್ಲೇಶ ಕಷ್ಟ ಅಂತ ಅರ್ಥ. ಕಷ್ಟ ನಿಮಿತ್ತವಾದ ದುಃಖ ಅದಕ್ಕೆ, ಈ ದುಃಖ ಅಲ್ಲ. ದುಃಖ ಎರಡು ವಿಧ, ಗೊತ್ತಾಯ್ತಾ? ಓದೋದು ಕಷ್ಟ ಬಂದಿದೆ, ಆ ದುಃಖದಲ್ಲಿ ಏನಿದೆ ಅಂತ ಕೇಳಿದರೆ ಮುಂದೆ ಸುಖಕ್ಕೆ ಕಾರಣವಾಗ ದುಃಖ ಬೇರೆ, ಅದು ಬಂದಿದೆ ಈಗಾಗಲೇ. ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ಎತ್ತದಕ್ಕೆ ವಿಷಮಿವ ಪರಿಣಾಮೇ ಅಮೃತೋಪಮ್ ಅಂತ ಹೇಳಿದ್ರೆ ಮೊದಲು ಕಷ್ಟ ಅಂತ ಕಷ್ಟ ಅರ್ಥ ಮಾಡ್ತಾ ಏನಾಗುತ್ತದ ಸುಖಕ್ಕೆ ಕಾರಣ ಆಗುತ್ತೆ ಅಂಥದ್ದು. ಅಂದರೆ ಇದು ಸಾಮಾನ್ಯ ಒಳ್ಳೆ ಕೆಲಸಕ್ಕೆಲ್ಲ ಒಂದು ಕ್ಲೇಶ ಶ್ರಮ ಅಂತ ಅರ್ಥ, ಕ್ಲೇಶಕ್ಕೆ ಶ್ರಮ ಇದ್ದಿದ್ದೆ. ಆದರೆ ಲಕ್ಷ್ಮೀ ಉಪಾಸನೆಗೆ ಹೆಚ್ಚು ಶ್ರಮ ಇರಬೇಕಾಗತ್ತೆ ಅಂತ ಹೇಳಿದರು. ಕ್ಲೇಶ ಶಬ್ದಕ್ಕೂ ಅದೇ ಅರ್ಥ ಇಲ್ಲಿ. ಮನಃ ಕ್ಲೇಶ ಅಂತ ಹೇಳ್ತೇವೆ, ಮನಸ್ಸಿಗೆ ಕ್ಲೇಶವಾಗಿದೆ ಏನರ್ಥ, ನೋವಾಗಿದೆ ಅಂತ ಅರ್ಥ. ನೋವು ದುಃಖ ತಾನೆ ಆ ಅರ್ಥದಲ್ಲಿ. ದುಃಖದಲ್ಲೂ ಕೂಡ ಒಳ್ಳೆ ಕೆಲಸ ಪರಿಣಾಮ ಹೊಂದೋದಾದರೆ ಅದು ಸಾತ್ವಿಕ, ಗೊತ್ತಾಯ್ತು? ದುಃಖದಲ್ಲಿ ಪರಿಣಾಮ ಅಂತಾದರೆ ತಾಮಸ. ದುಃಖದಲ್ಲೂ ಸಾತ್ವಿಕ ದುಃಖ ಬೇರೆ, ತಾಮಸ ದುಃಖ ಬೇರೆ. ವ್ರತ ಮಾಡಿದ ಕ್ಲೇಶ ಆಗುತ್ತೆ, ಏನಂತ ಯಾತಕ್ಕೆ ಅದು ಸಾತ್ವಿಕ ಅಂತ, ಗೊತ್ತಾಯ್ತಾ? ಪಥ್ಯ ಮಾಡ್ತಾರೆ ಅದು ಸಾತ್ವಿಕ, ಯಾಕೆ ರೋಗ ವಾಸಿ ಆಗುತ್ತೆ ಅದರಿಂದ. ವಿನಾಕಾರಣ ಮಾಡ್ತಾರೆ ಅದು ಬರೀ ದುಃಖ. ಸೊ ಆ ಕಾಲದ ದುಃಖ, ಮುಂದೆ ಕಷ್ಟಪಡದೆ ಸುಖ ಬರೋದು ಅಂತ ಮಾತಿದೆ, ಕಷ್ಟಪಡದೆ ಸುಖ ಬರೋದು. ಸೊ ಶಾಸ್ತ್ರದಲ್ಲಿ ಅನೇಕ ರೀತಿಯಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಹೇಳಿಬಿಟ್ಟಿದ್ದಾರೆ. ಶಮತಮಾದಿ ಸಂಪತ್ತಿ ಇರಬೇಕು ಅಂದ್ರೆ ಕ್ಲೇಶ ಇದೆ. ನಾನು ಇತರೇಷಾಂ ಫಲಂ ಕಿಂ ಫಲಂ ಇತರೇಷಾಂ ಇತ್ಯಸ್ಯ ಪಕ್ಷಸ್ಯ ಪ್ರಶ್ನಸ್ಯತೆ ಪ್ರಾಪ್ನುವಂತೆ ಮಾಮೇವ ಇತಿ ಉತ್ತರಂ ದತ್ತಂ ಸತ್ಯಂ ಉತ್ತರೇಣ ಇತ್ಯತಃ ಕಥಮಿತಿ. ಅದರ ವಿವರಣೆ ಮಾಡ್ತಾ ಇದ್ದಾನೆ. ಪೂರ್ವವಾಕ್ಯ ಪಕ್ಷಗ್ರಹಣ ಮಾತ್ರ ಕೃತಂ ನನು ತತ್ರ ಅಭಿಪ್ರೇತಸ್ಯ ದೋಷಸ್ಯ ಪರಿಹಾರ. ಅಲ್ಲಿ ವಿಷಯ ಹೇಳಿದ್ದೇ ಹೊರತು ಲಕ್ಷ್ಮೀ ಉಪಾಸನೆ ನನ್ನ ಉಪಾಸನೆ ಶ್ರೇಷ್ಠ ಅಂಬೋದು ವಿಷಯ ಆಯ್ತಷ್ಟೇ. ಯಾತಕ್ಕೆ ಕ್ಲೇಶ ಅಂಬೋದನ್ನ ಇನ್ನೂ ಕೂಡ ಪ್ರಶ್ನದಲ್ಲಿ ಹೇಳಿದ್ದಾರೆ, ಪ್ರತಿಜ್ಞೆ ಮಾಡಿದಾಗಿದೆ ಹೊರತು ಕಾರಣ ಕೊಟ್ಟಿಲ್ಲ. ಇಲ್ಲಿ ಕಾರಣ ಕೊಡ್ತಾ ಇದ್ದಾರೆ. ಏನು ಕಾರಣ ಅಂದರೆ ಅಧಿಕ ಕ್ಲೇಶವಾಗೋದೇ ಕಾರಣ. ಅತಃ ಪೂರ್ವಪಕ್ಷಿಣ ಅಭಿಪ್ರಾಯೋದ್ಘಾಟನೆ ಕೃತೆ ತತ್ ಸಭಾಧಾರಮ್ಮಃ ಇತಿ ಭಾವಃ. ಈಗ ಪೂರ್ವಪಕ್ಷೆಯಿಂದ ಅಭಿಪ್ರಾಯ ಉದ್ಘಾಟನೆ ಕೃತೆ ತನ್ನ ಮನಸ್ಸಿನ ಭಾವನೆಯನ್ನು ಹೊರಗೆ ಹಾಕಿದ ಮೇಲೆ ಅದು ಉತ್ತರ ಕೊಡೋದಕ್ಕೋಸ್ಕರ ಹೊರಟಿದ್ದಾರೆ. ತರ್ಹಿ ಉಭಯೇಷಾಂ ಫಲಸಾಮ್ಯ, ಇಬ್ಬರಿಗೂ ಫಲಸಾಮ್ಯ ಇದ್ದರೂ ಕೂಡ ಯದ್ಯಪೇಷಾ ಶಂಕಾ ಪೂರ್ವವಾಕ್ಯೇ ಪರಿಹೃತ ಪರ್ಯಾದಿ ಶಬ್ದ ಪ್ರಯೋಗಾತ್. ಒಂದು ಅರ್ಥದಲ್ಲಿ ಆಗಲೇ ಪರ್ಯುಪಾಸನ ಸಂಯಮ ಇಂದ್ರಿಯ ಗ್ರಾಮಂ ಅಲ್ಲೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ವಿವರಣೆ ಇದೆ ಅಂತ ಅರ್ಥ. ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ, ಲಕ್ಷ್ಮೀ ಉಪಾಸನೆಯಲ್ಲಿ ಭಾರಿ ಸಭೆ ಅಂತ ಹೇಳಿ ನಿಯಮ್ಯ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಅಂಥೇಳಿ ಎಲ್ಲ ಪರ್ಯುಪಾಸತೆ ಎಲ್ಲ ಹೇಳಿದ್ದಾರೆ. ಪರ್ಯಾದಿ ಶಬ್ದ ಪರ್ಯಾದಿ ಅಂದ್ರೇನು, ಪರಿ ಪರ್ಯುಪಾಸತೆ ಪರಿ ಪರ್ಯಾದಿ ಅಲ್ಲಿ ಪರಿ ಬಂದಿರೋದು. ತಥಾ ಚ ವಕ್ಷ್ಯತಿ ತಥಾಪಿ ಸಾಧ್ಯಸ್ಯ ಅನುತತ್ವಾತ್ ಹೇತು ವಚನ ಸ್ವರೂಪ ಕಥನ ಮನ್ಯಮಾನಸ್ಯ ಭವತ್ತೇವ ಪುನಃಶಂಖಾ. ಅದಕ್ಕೇನೆ ಸಾಧ್ಯಸ್ಯ ಅನುಕ್ತತ್ವಾತ್ ಹೇತುವಚನ ಸ್ವರೂಪ ಕಥನ ಮನ್ಯಮಾನಸ್ಯ ಭವತ್ತೇವ ಪುನಃಶಂಕ. ಮತ್ತೆ ಶಂಕ ಮಾಡೋ ಸಂಭವ ಇದೆ, ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಅಂದರೆ ಕ್ಲೇಶ ಅನ್ನೋ ಸ್ವಲ್ಪ ಅರ್ಥ ಆಗಿದ್ರು ಕೂಡ ಕ್ಲೇಶ ಅಧಿಕತರ ಅಂತ ಅರ್ಥ ಆಗಬೇಕಾಗಿದೆ, ಅದು ಕೇಳ್ತಿದ್ದಾರೆ. ಅವ್ಯಕ್ತೇತಿ ಅನೇನ ದುಃಖಂ ಇತ್ಯಸ್ಯ, ನಮ್ಮಲ್ಲಿ ಆರ್ಟ್ಸ್ಗಿಂತ ಸೈನ್ಸ್ ಸ್ವಲ್ಪ ಕಷ್ಟ ಅನ್ನೋ ಭಾವನೆ ಇದೆಲ್ಲ ಆ ಟೈಪ್. ಆರ್ಟ್ಸ್ಗಿಂತ ಸೈನ್ಸ್ ಕಷ್ಟ ಅಂತ ಹೇಳಿದಾಗ ಏನಿರು, ಸಾಮಾನ್ಯವಾಗಿ ಅವರು ಮ್ಯಾಥಮೆಟಿಕ್ಸ್ ಎಲ್ಲ ಮಾಡಕ್ಕೆ ಬರದೇ ಇರ್ತಾರೆ, ಏನು ಮಾಡಿಬಿಡ್ತಾರೆ, ಆರ್ಟ್ಸ್ ಆ ಕಡೆ ತೊಗೊಂಡ್ಬಿಡ್ತಾರೆ. ಅದೇ ರೀತಿ ಅದು ಕ್ಲೇಶ, ಹೆಚ್ಚು ಕಷ್ಟ. ಹಾಗಾದ್ರೆ ಬಿ ಎ ಸುಲಭ ಅಂತ ಇರ್ತಾನ, ಅದು ಕಷ್ಟನೇ. ಅದೇ ಎಲ್ಲರೂ ಇಲ್ಲ, ಎಲ್ಲರೂ ಪಾಸ್ ಆಗ್ಬಿಡ್ತಾರೆ ಅದನ್ನೇ. ಆದ್ರೆ ಇದಕ್ಕಿಂತ ಅದು ಕಷ್ಟ ಆ ಅರ್ಥದಲ್ಲಿ ಇದೆ. ಅವ್ಯಕ್ತೇತಿ ಅನೇನ ದುಃಖಂ ಇತ್ಯಸ್ಯ ಕ್ರಿಯಾವಿಶೇಷಣತ್ವ ಮುಕ್ತಂ, ಅದಕ್ಕೆ ಆಚಾರ ಅರ್ಥ ಬರೀಬೇಕಾದ್ರೆ ಕ್ಲೇಶ ಶಬ್ದಕ್ಕೆ ದುಃಖಂ ಅಂತಲೇ ಅರ್ಥ ಬರೆದರು ಭಾಷ್ಯದಲ್ಲಿ. ದುಃಖಂ ಹಿ ಅವಾಪ್ಯತೆ, ಆ ರೀತಿಯಾದ ದುಃಖ ಇದೆ. ಗತಿ ಹಿ ಮಾರ್ಗ, ಅವ್ಯಕ್ತದ ಉಪಾಸನೆಯ ಮಾರ್ಗ ಕ್ಲೇಶಕರವಾದದ್ದು ಹೆಚ್ಚಾಗಿ. ಅವ್ಯಕ್ತೋಪಾಸನ ದ್ವಾರಕೋ ಮತ್ಪ್ರಾಪ್ತಿ ಮಾರ್ಗೋ ದುಃಖಂ ಅವಾಪ್ಯತೆ ಇತ್ಯರ್ಥ. ಗತಿ ಶಬ್ದಸ್ಯ ಅಕರ್ತರಿ ಕಾರಕೆ ಭಾವೇ ಚ ಪ್ರಯೋಗ ತತ್ರ ವಿವಕ್ಷಿತ ವರ್ಥ ಮಹಾ ಗತಿ ರೀತಿ. ಗತಿ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಅಕರ್ತರಿ ಕಾರಕೆ ಭಾವೇ ಚ ಪ್ರಯೋಗ, ಭಾವೇದಲ್ಲೂ ಪ್ರಯೋಗ ಇದೆ, ಅಕರ್ತರಿ ಕಾರಕದಲ್ಲೂ ಪ್ರಯೋಗ ಇದೆ. ಅದು ಏನು ಅಭಿಪ್ರಾಯ ಅಂತ ಕೇಳಿದರೆ, ಗಮ್ಯತೆ ಅನೇನೀತಿ ಉತ್ಪಾದನಾತ್ ಉಪಾಯೋ ಗತಿ ರೀತ್ಯರ್ಥ. ಗತಿ ಶಬ್ದಕ್ಕೆ ಇಲ್ಲಿ ಮಾರ್ಗ ಅಂತ ಅರ್ಥ. ಗತಿ ಅಯ್ಯೋ ಏನು ಗತಿ, ಹಾಗೆಲ್ಲ ಉಪಯೋಗಿಸ್ತಾರೆ. ಇನ್ನೇನು ಗತಿ ಅಂದರೆ ಜ್ಞಾನ ಅಂತಲೂ ಅರ್ಥ ಇದೆ ಇಲ್ಲಿ. ಹಾಗಲ್ಲ, ಏನರ್ಥ, ಉತ್ಪಾದನಾತ್ ಮಾರ್ಗ ಅಂತ ಅರ್ಥ. ನಾನು ಮಾರ್ಗಸ್ಯ ಅವ್ಯಕ್ತತ್ವ ಕಥಮುಚ್ಯತೆ ಕೃತಶ್ಚ ಗಮ್ಯಾರ್ಥತಾ ಗತಿ ಶಬ್ದಸ್ಯ ತ್ಯಜ್ಯತೆ. ಅದಕ್ಕೆ ಮಾರ್ಗ ಶಬ್ದಕ್ಕೆ ಅವ್ಯಕ್ತ ಅಂತ ಅರ್ಥ ಹೇಗೆ ಮಾಡಿದಿರಿ ಅಂತ ಕೇಳಿದರೆ, ಇತ್ಯತಃ ಅವ್ಯಕ್ತಿ ಅವ್ಯಕ್ತೋಪಾಸನಂ ದ್ವಾರಂ ಉಪಾಯೋ ಯಸ್ಯಾಸೋ ತಥೋಕ್ತ. ಇಲ್ಲಿ ಅವ್ಯಕ್ತ ಶಬ್ದಕ್ಕೇನರ್ಥ, ಇಲ್ಲಿ ಅವ್ಯಕ್ತ ಮರ ಅವ್ಯಕ್ತ ಅಂತಿದೆ. ಅವ್ಯಕ್ತ ಅಂದರೆ ಅವ್ಯಕ್ತಾಗತಿ, ಅವ್ಯಕ್ತೋಪಾಸನಂ ದ್ವಾರಂ ಉಪಾಯೋ ಯಸ್ಯಾಸೋ ತಥೋಕ್ತ. ಅವ್ಯಕ್ತದ ಉಪಾಸನೆಯ ಮಾರ್ಗವನ್ನೇ ಯಾರು ಹಿಡಿತಾರಲ್ಲ ಅವರಿಗೆ ಹೆಚ್ಚು ಕ್ಲೇಶ ಅಂತ ಅರ್ಥದಲ್ಲೇ ಪದ ಉಪಯೋಗಿಸಿದ್ದಾರೆ. ಅವ್ಯಕ್ತೋಪಾಸನಾನಂತರ ಭಾವಿ ಯದ್ ಭಗವದ್ ಉಪಾಸನಂ ತದೇವ ಮುಚ್ಚತೆ. ಅವ್ಯಕ್ತೋಪಾಸನಾನಂತರ ಭಾವಿ, ಅವ್ಯಕ್ತ ಉಪಾಸನೆ ಮಾಡಿದ ಆದಮೇಲೆ ಬರತಕ್ಕಂತಹ ಭಗವದ್ ಉಪಾಸನಂ ತತ್ ಏವ ಮುಚ್ಚತೆ. ಆ ಮೂಲಕ ಭಗವಂತನ ಆರಾಧನೆ ಮಾಡಬೇಕು. ಅನೇನ ಅವ್ಯಕ್ತ ಶಬ್ದ ತದುಪಾಸನಂ ಲಕ್ಷಯತಿ, ಅವ್ಯಕ್ತ ಶಬ್ದಕ್ಕೆ ಅವ್ಯಕ್ತೋಪಾಸನೆ ಅಂತ ಅರ್ಥ. ತೇನ ಚ, ಅಲ್ಲಿ ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಗಂಗಾ ತೀರೆ ಅಂತ ಹೇಗೆ ಅರ್ಥನೋ, ಇಲ್ಲಿ ಅವ್ಯಕ್ತ ಶಬ್ದಕ್ಕೆ ಅವ್ಯಕ್ತೋಪಾಸನ ಅಂತ ಅರ್ಥ. ತೇನ ಚ ತದ್ವಾರಕತ್ವ ಲಕ್ಷ್ಯತೆ, ತದ್ವಾರಕ ಅವ್ಯಕ್ತದ ಮೂಲಕ ಹೋಗುವಿಕೆ ಅಂತ ಅರ್ಥ ಮೋಕ್ಷಕ್ಕೆ. ಗತ್ಯರ್ಥತಾಯಾಂಚ ಗತಿ ಶಬ್ದಸ್ಯ ಅವ್ಯಕ್ತಾಖ್ಯಂ ಗಮ್ಯಮಿತ್ಯುಕ್ತಂ ಸ್ಯಾತ್ ನಚ ತದ್ಯುಕ್ತಂ. ಗಮ್ಯಾರ್ಥತಾಯಾಂ ಗತಿ ಶಬ್ದಸ್ಯ ಅವ್ಯಕ್ತಾಖ್ಯಂ ಗಮ್ಯಮಿತ್ಯುಕ್ತಂ ಸ್ಯಾತ್ ನಚ ತದ್ಯುಕ್ತಂ. ತೇ ಪ್ರಾಪ್ನುವಂತಿ ಮಾಮೇವ ಇತಿ, ಅವ್ಯಕ್ತವನ್ನೇ ಗಮ್ಯ ಮಾಡ್ಕೊಂಡು ಹೇಳಿದ್ದಲ್ಲ, ಅವ್ಯಕ್ತದ ಮೂಲಕ ಅಂತ ಅರ್ಥ ಮಾಡಬೇಕು. ತೇ ಪ್ರಾಪ್ನುವಂತಿ ಮಾಮೇವ ಇತಿ ಭಗವತ್ ಪ್ರಾಪ್ತಿಯ ಉಕ್ತತ್ವಾದಿತ್ಯುಕ್ತಂ ಭವತಿ. ಇಷ್ಟು ಹೇಳಿ ಹೇಗೆ ಎಂಬುದನ್ನು ಡಿಟೇಲ್ ಆಗಿ ಹೇಳ್ತಾರೆ. ಈಗ ಅಧಿಕ ಕ್ಲೇಶ ಯಾತಕ್ಕೆ ಅಂದರೆ, ಅತಿಶಯೇನ ಉಪಾಸನಂ, ಮೊದಲನೇದು ಸರ್ವೇಂದ್ರಿಯ ನಿಯಮನ ಸರ್ವಸ ನಿಯಮನ ಸರ್ವ ಸಮಬುದ್ಧಿ ಸರ್ವಭೂತ ಹಿತೇರತತ್ವ ಅತಿ ಸುಷ್ಟು ಆಚಾರ ಸಮ್ಯಕ್ ವಿಷ್ಣು ಭಕ್ತ್ಯಾದಿ ಸಾಧನ ಸಂದರ್ಭಂ ಋತೇನ ಅವ್ಯಕ್ತಾಪೇಕ್ಷಂ ಅವ್ಯಕ್ತಾಪರೋಕ್ಷಂ. ಸರಿಯಾಗಿ ನೆನಪಿಟ್ಕೊಳ್ಬೇಕು. ಏನು ಕಷ್ಟ ಇದೆ ಅಂದರೆ, ಅತಿಶಯೇನ ಉಪಾಸನಂ, ಹೆಚ್ಚು ಉಪಾಸನೆ ಮಾಡಬೇಕು. ಮೊದಲನೇದಾಗಿ ನಾರಾಯಣ ಉಪಾಸನೆಗಿಂತ ಲಕ್ಷ್ಮೀ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋದಾದರೆ ಲಕ್ಷ್ಮೀ ಉಪಾಸನೆಯನ್ನು ಹೆಚ್ಚಾಗಿ ಮಾಡಬೇಕು ಮೊದಲನೇದು. ಇನ್ನು ಸರ್ವೇಂದ್ರಿಯ ನಿಯಮನ ಒಂದು, ಸರ್ವ ಸಮಬುದ್ಧಿ ಎರಡನೇದು, ಸರ್ವಭೂತ ಹಿತೇ ರತತ್ವ ಮೂರನೇದು, ಆಮೇಲೆ ರತತ್ವ ಅತಿ ಸುಷ್ಟು ಆಚಾರ ಸಮ್ಯಕ್ ಅತಿ ಸುಷ್ಟು ಆಚಾರ ಭಾರಿ ಹೆಚ್ಚು ಭಾರಿ ಹೆಚ್ಚಾದ ಆಚಾರ ಬೇಕು. ಸಮ್ಯಕ್ ವಿಷ್ಣು ಭಕ್ತಿಯಾದಿ ಸಾಧನ ಸಂದರ್ಭಂ, ಇದು ಸರಿಯಾದ ವಿಷ್ಣು ಭಕ್ತಿ ಇಷ್ಟೆಲ್ಲ ಇರೋದ್ರಿಂದ ಋತೆ ಇವೆಲ್ಲ ಇಲ್ಲದೆ ಹೋದರೆ ಅವ್ಯಕ್ತಾಪರೋಕ್ಷಂ, ಅವ್ಯಕ್ತದ ಅಪರೋಕ್ಷ ಜ್ಞಾನ ಆಗೋದಿಲ್ಲ, ಮೋಕ್ಷ ಸಿಗೋದಿಲ್ಲ. ಅದರಿಂದಾಗಿನೇ ತುಂಬ ಕಷ್ಟದ ಮಾರ್ಗ ಇದು. ಲಕ್ಷ್ಮೀ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋದು ಅಂದರೆ ಏನೇನು ಬೇಕೋ, ಸರ್ವೇಂದ್ರ ನಿಯಮನ ಸರ್ವಸಮಬುದ್ಧಿ ಸರ್ವಭೂತ ಹಿತೇರ ತತ್ವ ಅತಿ ಸುಷ್ಟ್ವಾಚಾರ ಸಮ್ಯಕ್ ವಿಷ್ಣು ಭಕ್ತಿ ಮೊದಲಾದಂತಹ ಸಾಧನ ಸಂದರ್ಭ ಇಲ್ಲದೆ ಹೋದರೆ ಅವ್ಯಕ್ತೋಪಾಸನೆ ಫಲ ಕೊಡೋದಿಲ್ಲ. ತದ್ರತೆ ಅದೇ ಅದಕ್ಕೆ ಹೇಳಿದ್ದು ತದ್ರತೆ ಚ, ನಾವಿಷ್ಟು ಇಷ್ಟೆಲ್ಲ ಮಾಡಿ ಏನು ಮಾಡಬೇಕು, ಅಲ್ಲಿಗೆ ವಿಷ್ಣು ಭಕ್ತಿ ಬೇರೆ ಇರಬೇಕಾದ್ರಿಂದ ಇಷ್ಟೆಲ್ಲ ಕಷ್ಟಪಟ್ಟು ರೌಂಡ್ ಅಬೌಟ್ ಆಯಿತು ಅಷ್ಟೇ ಹೊರತು ಫಲ ಒಂದೇ ಆಯಿತು. ಶ್ರಮ ಜಾಸ್ತಿ ಆಯಿತು, ಫಲ ಅಷ್ಟೇ ಆಯಿತು. ಸತ್ಯ ಯಾರ ಬೇಗ ಫಲ ಆಗೋದಿಲ್ಲ, ಲೇಟ್ ಆಗ್ತದೆ ಅಂತ ಹೇಳ್ತಾ ಇರೋದು. ಬೇಗ ಫಲ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ನಿಧಾನ ಆಗುತ್ತೆ. ಉಪವಾಸ ದೊಡ್ಡ ಜಾಸ್ತಿ ಕಷ್ಟ ಜಾಸ್ತಿ. ಬರೀ ಹೋಗಿದ್ದೆಷ್ಟು ಅಲ್ಲಿಗೆ ಮತ್ತೆ ಸಲ ಕಷ್ಟಪಟ್ಟು ಹೋಗಿದ್ದೆ ಅಲ್ಲಿಗೆ. ವಿಷ್ಣುನಾಥ್ ಹೋಗಿ ಹೋಗಬೇಕು. ವಿಷ್ಣು ಬೈಪಾಸ್ ಮಾಡಲಿ, ರಶ್ಮೀರ್ ಬೈಪಾಸ್ ಮಾಡಲಿಕ್ಕೆ ಬರುತ್ತೆ, ವಿಷ್ಣುನ ಬೈಪಾಸ್ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಕಷ್ಟದ ದಾರಿ ಇದು. ಏನಾ ಇಲ್ಲ, ಇಲ್ಲ, ಲಕ್ಷ್ಮೀ ಅಂತರ್ಗತನೇ ಮಾಡಬೇಕು. ಮಾಡಬೇಕಾದ್ರೆ ಕೂಡ ಎಲ್ಲರೂ ಫಲ ಕೊಡೋದೇ, ಅದರ ತುಂಬ ಇದೆ ಇದೆ ಎಂದು ಕೇಳಿ ನೋಡಿ ಗೊತ್ತಾಗುತ್ತೆ. ಈಗ ಎಷ್ಟೆಷ್ಟು ಹೇಳ್ತಾರೆ ಅಂತೇಳಿ. ಆ ಸ್ವಲ್ಪ ಸ್ವಲ್ಪ ಹೌದು ಅಲ್ಲ, ಅಧಿಕ ಕ್ಲೇಶ ಆದ್ದರಿಂದ ಅಧಿಕ ಸುಲಭ, ಸ್ವಲ್ಪ ಸುಲಭ ಅಲ್ಲ, ತುಂಬ ಸುಲಭ. ಇದು ಕಷ್ಟ ಹೌದು, ಲಕ್ಷ್ಮೀ ಉಪಾಸನೆ ಕೂಡಿಸಿದಾಗ ಏನದು ತುಂಬ ಸುಲಭ ಹೇಳ್ತಾರೆ ನೋಡಿ. ಎಲ್ಲ ಬರುತ್ತೆ, ಈಗ ಎಲ್ಲ ಇದರಲ್ಲೇ ಬರುತ್ತೆ ನೋಡಿ. ಈಗ ಋತೇನ ಅವ್ಯಕ್ತ ಅಪರೋಕ್ಷಂ ತಂತ್ರುತೇಚನ ವಿಷ್ಣು ಪ್ರಸಾದ. ಮನೆ ವಿಷ್ಣು ಪ್ರಸಾದ ಬಂದೇ ಮೋಕ್ಷಕ್ಕೆ ಹೋಗ್ಬೇಕ ಹೊರತು ಇಲ್ಲೋದ್ರಿಲ್ಲ. ಹಿಂದೆ ಬಂದಿದೆ, ಯಶ ಪ್ರಸಾದಾತ್ ಪರಮಾರ್ಥ ರೂಪಾತ್ ಸಂಸಾರ ಮುಸ್ಮಾತ್ ಸಂಸಾರಾತ್ ಮುಚ್ಚತೆ ನಾಪರೇಣ ಅಂತಿರೋದ್ರಿಂದ ಇಷ್ಟೆಲ್ಲ ಕಷ್ಟಪಟ್ಟು ವಿಷ್ಣು ಪ್ರಸಾದ ಇಷ್ಟೆಲ್ಲ ಇವರು ಉಪಾಸನೆ ಮಾಡಿದರೆ ವಿಷ್ಣು ಪ್ರಸಾದ ಕೊಡಿಸ್ತಾರೋ ಆಮೇಲೆ ಮೋಕ್ಷ ಸಿಗುತ್ತೆ. ವಿಷ್ಣು ಪ್ರಸಾದ ಡೈರೆಕ್ಟ್ ಮೋಕ್ಷ ಸಿಗುತ್ತೆ. ಆದ್ದರಿಂದ ಇದು ಬಳಸೋ ದಾರಿ. ಸತ್ಯಪಿ ತಸ್ಮಿನ್ನ ಸಮ್ಯಕ್ ಭಗವದ್ ಉಪಾಸನ ಮೃತೇ ನರ್ತೇ ಚತಂ ಮೋಕ್ಷ. ಸತ್ಯಪಿ ತಸ್ಮಿನ್ನ ಸಮ್ಯಕ್ ಭಗವದ್ ಉಪಾಸನ ಮೃತೇ. ಸರಿಯಾಗಿ ವಿಷ್ಣು ಉಪಾಸನೆ ಪ್ಲಸ್ ಮಾಡಲೇಬೇಕು, ಜೊತೆಗೆ ಇಲ್ಲದಿಲ್ಲ, ಅದು ಅಂತರ್ಯಾಮಿ ಇತ್ಯಾದಿ ರೀತಿಯಲ್ಲಿ ಮಾಡಲೇಬೇಕು. ನರ್ತೇ ಚತಂ ಮೋಕ್ಷ, ಇಲ್ಲವರು ಮೋಕ್ಷ ಇಲ್ಲೇ ಇಲ್ಲ. ವಿನಾ ವ್ಯಕ್ತೋಪಾಸನ ಭವತ್ತೇವ ಭಗವದ್ ಉಪಾಸಕಾನ ಮೋಕ್ಷ. ಇದು ಇಂಪಾರ್ಟೆಂಟ್ ಇದು. ಆದರೆ ಭಗವದ್ ಉಪಾಸನೆ ಮಾಡೋರು ಅಂದರೆ ಅವ್ಯಕ್ತೋಪಾಸನೆ ಮಾಡೋರು ಕೊನೆ ವಿಷ್ಣು ಉಪಾಸನೆ ಮಾಡಲೇಬೇಕು. ವಿಷ್ಣು ಉಪಾಸನೆ ಮಾಡೋರು ಅವ್ಯಕ್ತ ಉಪಾಸನೆ ಮಾಡಬೇಕಾಗಿಲ್ಲ ಅಂತ ಹೇಳಿಬಿಟ್ರು. ಆದ್ರಿಂದ ಏನಾಯ್ತು ಅಲ್ಲಿಗೆ, ಎಷ್ಟು ಸುಲಭ ಆಗೋಯ್ತಲ್ಲ. ಆದ್ದರಿಂದ ಮೋಕ್ಷ ಐತಿ, ಕ್ಲೇಶಿಷ್ಟೋಯಂ ಮಾರ್ಗ ಐತಿ ಭಾವ. ಆದ್ದರಿಂದ ಲಕ್ಷ್ಮೀ ದ್ವಾರ ಮೋಕ್ಷ ಪಡೆಯತಕ್ಕಂಥದ್ದು ಅತಿ ಕಷ್ಟಕರವಾದ ಮಾರ್ಗ. ಆದ್ದರಿಂದ ಅದು ಬೇಕಾಗಿಲ್ಲ, ನನ್ನ ಉಪಾಸನೆ ಮಾಡಬೇಕು ಅಂತ ಪರಮಾತ್ಮ ಹೇಳ್ತಾರೆ. ಅಷ್ಟು ಬರುತ್ತೆ ಅಷ್ಟೇ, ವಿಶೇಷ ಬೇಕಾಗಿಲ್ಲ. ಸಾಮಾನ್ಯವಾಗಿ ಲಕ್ಷ್ಮೀಪತಿ ಇಷ್ಟ ಆದರೆ ಸಾಕು. ಆದರೆ ಲಕ್ಷ್ಮೀ ಉಪಾಸನೆ ಮಾಡಬೇಕಾದ್ರೆ ವಿಷ್ಣು ಭಕ್ತಿಯಾದಿಗಳು ಮತ್ತೆ ಹೇಗಿರಬೇಕು, ಸ್ವಲ್ಪ ಜಾಸ್ತಿನೇ ಇರಬೇಕು ಯಥಾ ಪ್ರಕಾರ ಅಲ್ಲೂ ಕೂಡ. ಆದ್ದರಿಂದ ಉಪಯೋಗ ಬರಲಿಲ್ಲ. ಇನ್ನು ಹೇಳ್ತಾರೆ, ತಥಾಪಿ ಅಪರೋಕ್ಷೀಕೃತ ಅವ್ಯಕ್ತಾನಾಂ ಸುಕರಂ ಭಗವದ್ ಉಪಾಸನಮಿತ್ತೇವ ಪ್ರಯೋಜನಂ. ಏನು ಪ್ರಯೋಜನ ಇದೆ? ಲಕ್ಷ್ಮೀ ಅಪರೋಕ್ಷ ಜ್ಞಾನ ಪಡೆದವರಿಗೆ ಮುಂದಿನ ಸ್ಟೆಪ್ ಸುಲಭ, ಆದರೆ ಆ ಸ್ಟೆಪ್ಪೇ ಭಾರಿ ಕಷ್ಟ. ಅರ್ಥ ಆಯ್ತಾ? ಲಕ್ಷ್ಮೀ ಉಪಾಸನೆ ಮಾಡೋವರೆಗೂ ಕಷ್ಟ, ಮಾಡಿದ್ಮೇಲೆ ಸುಲಭ. ಅದು ಇದು ಎಲ್ಲ ಕಡೆ ಸುಲಭ, ವಿಷ್ಣು ಉಪಾಸನೆ ಎಲ್ಲ ಸ್ಟೇಜಲ್ಲೂ ಸುಲಭ. ಆದ್ದರಿಂದ ಇದೇ ಒಳ್ಳೆಯ ಮಾರ್ಗ. ತತ್ರಾಪಿಯೋ ಅವ್ಯಕ್ತಾಪರೋಕ್ಷೇ ಪ್ರಯಾಸ ತಾವತಾ ಪ್ರಯಾಸೇನ. ನೋಡಿ ಹೇಳ್ತಾರೆ, ತತ್ರಾಪಿ ಯೋ ಅವ್ಯಕ್ತಾಪರೋಕ್ಷೇ ಪ್ರಯಾಸ ತಾವತಾ ಪ್ರಯಾಸೇನ ಯದಿ ಭಗವಂತ ಉಪಾಸ್ತೆ ಊನೇನ ವಾ ತದಾ ಭಗವದ್ ಅಪರೋಕ್ಷಮೇವ ಭವತೀತಿ ದ್ವಿತೀಯಮಧಿಕಂ. ಎಷ್ಟು ಸುಲಭ ಅಂದರೆ, ಯೋ ಅವ್ಯಕ್ತಾಪರೋಕ್ಷೇ ಪ್ರಯಾಸ, ಅವ್ಯಕ್ತೋಪಾಸನೆ ಏನು ಶ್ರಮ ಪಡ್ತೀರಲ್ಲ ಅದೇ ಶ್ರಮನ, ತಾವತಾ ಪ್ರಯಾಸೇನ ಯದಿ ಭಗವಂತ ಉಪಾಸ್ತೆ ಅಷ್ಟೇ ಪ್ರಯೋಜನ, ಅಷ್ಟೇ ಶ್ರಮ ಬಿಟ್ಟು ಭಗವಂತ ಆರಾಧನೆ ಮಾಡಿಬಿಟ್ರೆ ಅಥವಾ ಊನೇನವ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ತದಾ ಭಗವದೋಪರೋಕ್ಷಮೇವ ಹೋತಿ ಇತಿ ದ್ವಿತೀಯ ಮಧಿಕಂ. ಸುಲಭ ಆಗೋಯ್ತು ಅಂದರೆ ಅಷ್ಟೇ ಶ್ರಮದೊಳಗೆ ವಿಷ್ಣು ಅಪರೋಕ್ಷ ಆಯಿತು, ಇನ್ನು ಸ್ವಲ್ಪ ಕಡಿಮೆ ಆದರೂ ಆಯಿತು. ಆ ಲಕ್ಷ್ಮಿ ಉಪಾಸನೆ ಮಾತ್ರ ಇದನ್ನು ಮಾಡಿ ವಿಷ್ಣು ಉಪಾಸನೆ ಮಾಡಲೇಬೇಕಾದ್ದರಿಂದ ಅದು ಕ್ಲೇಶಕರವಾದ ಮಾರ್ಗ. ಹೌದು ಹೌದು, ವಿಷ್ಣು ಭಕ್ತಿನೂ ಪೂರ್ಣ ಇರಬೇಕು, ಲಕ್ಷ್ಮೀ ಉಪಾಸನೂ ಪೂರ್ಣ ಇರಬೇಕು, ಎರಡೆರಡು ಆಯ್ತು ಅಲ್ಲಿ ಈಗ. ಆದ್ದರಿಂದ ಅದಕ್ಕೆ ಹೇಳಿದ್ರು ಅದರೆ ಬೇಡ ಅಂತ ಹೇಳ್ತಿದ್ದ. ಅಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಲಕ್ಷ್ಮೀದೇ ಏನೋ ಅನುಗ್ರಹ ಮಾಡ್ತಾರೆ, ವಿಷ್ಣು ಉಪಾಸನೆ ಜಾಸ್ತಿ ಮಾಡೋದು ಅನುಗ್ರಹ ಮಾಡ್ತಾರೆ ಕೊನೆಗೆ. ಅದನ್ನ ಮೊದಲೇ ಮಾಡ್ಬೋದಲ್ಲ ಇವರು, ಆದ್ದರಿಂದ ಬೇಕಾಗಿಲ್ಲ. ಏನ ಊನ ಉಪಾಸನೆಯಲ್ಲಿ ಕ್ರಮ, ಭಕ್ತಿ ಮಾತ್ರ ಅಷ್ಟಿರಲೇಬೇಕು. ಊಟ ಅಂತ ಹಾಕ್ಲೇಬೇಕು, ಐಟಮ್ಸ್ ಕಡಿಮೆ ಆದರೆ ಹೆಚ್ಚು ಕಡಿಮೆ ಪರವಾಗಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಇದ್ದ ಹಾಗೆ ಉಳಿದವರಿಗೆಲ್ಲ ಸಾಧ್ಯ ಇಲ್ಲ. ಅಷ್ಟೆಲ್ಲ ದೇವರು ತಡ್ಕೋತಾರೆ ಅದನ್ನೆಲ್ಲ ಕೂಡ. ಮನದೊಳಗೆ ಸುಂದರ ಪದಾರ್ಥ ಏನಾದರೂ ಕೊಡೋದ್ರೆ ಬೇಕಾದಷ್ಟು ಅಡ್ವಾಂಟೇಜಸ್ ಇದೆ. ಅದೆಲ್ಲ ಲಕ್ಷ್ಮೀದೇವಿ ಒಪ್ಪಲ್ಲ. ಇಂದ್ರಿಯ ಸಂಯಮಾದಿ ಊನಭಾವೇಪಿ, ನೋಡಿ, ಇಂದ್ರಿಯ ಸಂಯಮಾದಿ ಊನಭಾವೇಪಿ ಅತ್ಯುಪಾಸಕಸ್ಯಾಪಿ ದೇವಿ ನಾತಿ ಪ್ರಸೀದ ಪ್ರಸಾದಮೇತಿ. ಇಂದ್ರಿಯ ಸಂಯಮ ಮೊದಲಾದ ಏನಾದರೂ ಕಡಿಮೆ ಆಗಿಬಿಟ್ರೆ ಎಷ್ಟೇ ಉಪಾಸನೆ ಮಾಡಿದರೂ ಕೂಡ ಲಕ್ಷ್ಮೀದೇವಿ ಪ್ರಸನ್ನಳಾಗೋದಿಲ್ಲ, ದೋಷಕ್ಕೆ ಕಾರಣ ಆಗತ್ತೆ. ದೇವಸ್ತುತಾರಿ ಸಾಧರಾರಿ ಭಕ್ತಿಮತಃ ಸ್ವಯಮೇವ ಅಪ್ರಯತ್ನೇನ ದದಾತಿ. ದೇವ್ರು ಹಾಗಲ್ಲ, ಕೆಲವು ಊನ ಸಾಧನೆಗಳು ಪರಮಾತ್ಮ ತಾನೇ ಫಿಲಪ್ ಮಾಡಿಬಿಟ್ಟು ಏನು ಮಾಡ್ತಾನಾಗ ತಾನೇ ಮಾಡಿಬಿಡ್ತಾರೆ, ಯೋಚನೆ ಇಲ್ಲ. ಒಬ್ಬ ಸ್ವಾಮಿಗಳಿದ್ರು, ಅವ್ರು ಏನು ಮಾಡ್ತಾರೆ, ನೀರು ಯಾರು ಹಾಕ್ತಾರೆ ಅವರೇ ನೀರು ಹಾಕ್ಬಿಡ್ತಾರೆ, ಪಲ್ಪೇರಿ ಮಾಡೋದು ಅವರೇ ನೀರು ಹಾಕ್ತಾ ಇದ್ರು ಜೊತೆಗೆ. ಅಂದರೆ ಅನುಗ್ರಹ ಇದು ಮಾಡಿ ಅನುಕೂಲ ಮಾಡಿಕೊಡಬೇಕು ಅಂತ, ಜೊತೆಗೆ ಯಾರಿಲ್ಲ ಯೋಚನೆ ಮಾಡಬೇಡ ಅಂತೇಳಿ. ದೇವರು ಯಾರಿಗೆ ಅನುಕೂಲ ಮಾಡಿ ಕೊಟ್ಬಿಡ್ತಾನೆ, ಆ ಲಕ್ಷ್ಮೀದೇವಿ ಆಗಲ್ಲ ಅನುಕೂಲ ಮಾಡಿಕೊಡೋದು. ಸ್ಟ್ರಿಕ್ಟ್ ಲಕ್ಷ್ಮೀದೇವಿ ಏನೋ ಭಾರಿ ಸ್ಟ್ರಿಕ್ಟ್, ಪರಮಾತ್ಮ ಏನು ಮಾಡ್ತಾನೆ ಸ್ವಲ್ಪ ಲೀನಿಯಂಟ್. ಅದಕ್ಕಾಗಿ ನಾತಿ ಪ್ರಸಾದ ಮಿತಿ, ಇವರು ಪ್ರಸಾದ ಮಾಡ್ತಾನೆ. ಅತಿ ಸೌಕರ್ಯ ಮಿತಿ ಭಕ್ತಾನಾಂ ಭಾಗವದು ಉಪಾಸನೆ, ಹೀಗಾಗಿ ಅತಿ ಸೌಕರ್ಯ ಇದೆ. ಮಠಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟು ಎಲ್ಲ ಮಾಡಿಬಿಟ್ಟಿರ್ತಾರೆ, ಹಾಗೆ ರೆಡಿ ಮಾಡಿಬಿಟ್ಟು ಕೃಷ್ಣಾರ್ಪ ಅಂದರೆ ಸಾಕು. ಮನೆ ಕರೆದಾಗ ಏನು ಮಾಡ್ಬೇಕು, ಈಗ ಎಲ್ಲ ಇವ್ರು ಖರ್ಚು ಎಲ್ಲ ಅದನ್ನು ಮನೆ ನಮ್ಮಲ್ಲೇ ಸಿಂಪಲ್ ಹುಡುಕಿದ್ದಾರೆ ಅಲ್ಲಿ ಚಟ್ಟಿ. ಈಗ ಸಿಂಪಲ್ ಮಠದಲ್ಲೇ ಹೋಗಿ ಭಿಕ್ಷೆ ಮಾಡಿಸಿಬಿಟ್ರೆ ಮನೇಲಿ ಭಿಕ್ಷೆ ಮಾಡಿಸಿ, ಅಡ್ವಾಂಟೇಜ್ ಯಾವುದು ಈಗ ಯಾವುದು, ಈಗ ಕಾಮನ್ ಪ್ರಾಕ್ಟೀಸ್ ಅಡ್ವಾಂಟೇಜ್ ಯಾವುದು ಈಗ ಮಠದಲ್ಲೇ ಮಾಡೋದು. ಸೀದಾ ಅವತ್ತಿಗೆ ಹೋದಾಗ ಕೃಷ್ಣಾರ್ಪಣೆ ಅಂತ ಬೋದು. ಇಲ್ಲಾದರೆ ದಿನಗಟ್ಟಲೆ ಪ್ರಿಪ್ರೇಷನ್ ಬೇಕು ಫಸ್ಟು, ಅಲ್ಲೇನೋ ಬರೀ ಗಲಾಟೆಗಳು ಇಷ್ಟಾಗಿ ಕೊನೆ ಗ್ರೀಟ್ ಕಷ್ಟ. ಆ ವಿಷಯ ಬೇರೆ, ಆ ವಿಷಯ ಬೇರೆ. ಆ ಸಂತೋಷಕ್ಕೆ ಈ ದುಃಖ ಯಾರಿಬೇಕು ಅಂತ ಹೇಳ್ತಾರೆ ಫಸ್ಟ್. ಅದಕ್ಕೇನು ಮಾಡ್ತಾರೆ ಕೆಲಸ, ತವರೇನು ಮಾಡ್ತಾರೆ ಗೊತ್ತಾರೆ ಇವಿಗೆ ತಮಾಷೆ ಅಂದರೆ ಅವರು ಹೇಳ್ತಾರೆ ಇಲ್ಲೇ ಮಾಡಿಬಿಡಿ ಒಳ್ಳೇದು ಅಂತಾರೆ. ಅದಕ್ಕೆ ಅಂದರೆ ಇಲ್ಲಿ ಬಂದಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಅಲ್ಲೇ ಮಾಡಿಕೊಳ್ಳೋ ಒಳ್ಳೇದು. ಅವರಿಗೆಲ್ಲ ಏನಾಗಿರುತ್ತಲ್ಲಿ ಸೆಟ್ ಆಗಿಬಿಟ್ಟಿರುತ್ತೆ, ಆದ್ದರಿಂದ ಏನು ಮಾಡ್ತಾರೆ ಅವರು ಗುಡ್ ಅಂದ್ಬಿಡ್ತಾರೆ. ಇದು ಪರೇ ಕರೆಯೋಕ್ಕೆ ಅಲ್ಲೇ ಕರೆದ್ಬಿಟ್ರೆ ಗುಡ್ ಅಂದ್ಬಿಡ್ತಾರೆ. ಅಂದರೆ ಅವ್ರ ದೃಷ್ಟಿ ಆಗಿ ಇವ್ರಿಗೂ ಆಡ್ಬಿಟ್ಟೆ ಅವ್ರಿಗೂ ಆಡ್ಬಿಟ್ಟೆ. ಏನಾಯ್ತು ಈಗ ಸುಲಭ ಆಯ್ತಾ ಇಲ್ಲ. ದಹಿ ದೃಷ್ಟಾಂತ್ಯ ಸರ್ವಸಾಮ್ಯ, ದೃಷ್ಟಾಂತ ಪೂರ್ತಿ ತಗೊಳ್ಬಾರ್ದು. ಅದು ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ ಅಂದರೆ ಮನೆ ಕಳಿಸಿದ್ರು ಭಿಕ್ಷೆ, ಅಲ್ಲಿ ಮಾಡಿದ್ರು ಭಿಕ್ಷೆನೆ. ಬಟ್ ಯಾವ ಭಿಕ್ಷೆ ಸುಲಭ, ಅಲ್ಲಿ ಮಾಡಿಸೋದು ಹೇಗೆ ಸುಲಭನೋ ಅವರೇ ಏರ್ಪಾಟು ಮಾಡ್ಕೊಂಡ್ಬಿಡ್ತಾರೆ ಪ್ರತಿಯೊಂದು ಕೂಡ. ಹೋಗ್ಬೇಕು ಕೂತ್ಕೊಂಡ್ಬಿಟ್ರೆ ಪ್ರತಿಯೊಂದು ರೆಡಿ. ಆ ಥರ ಮಾಡಿದಾಗ ಸಹಜವಾಗಿರುತ್ತೆ, ಅವ್ರು ಕೇಳಬೇಕು ಕೇಳಿಬಿಡ್ತಾರೆ ಪದಾರ್ಥ ನೀವೇ ತರ್ತಿರೋ ಆ ತರಬೇಕು ಅಂತೇಳಿ. ಇವ್ರೇನು ಮಾಡ್ತಾರೆ ಸಾಮಾನ್ಯ ನೀವೇ ತಂದುಬಿಡಿ ಅಂದ್ಬಿಡ್ತಾರೆ. ಇವ್ರಿಗಿಂತ ಸಮಸ್ಯೆ ಏನು ಗೊತ್ತಾ, ನಾವೇ ತರ್ತೀವಿ ಅಂದ್ಬಿಟ್ರೆ ಅವ್ರೇನು ಮಾಡ್ತಾರೆ ಗೊತ್ತಾ, ಅದು ತಂದಿಲ್ಲ ಇದೇ ತಂದಿಲ್ಲ ಶುರು ಮಾಡ್ತಾರೆ. ಒಳ್ಳೆ ಟೈಮ್ಸ್ ಏನು ಬಂದಿಲ್ಲ ಹಾಳು ಮಾಡಿಬಿಟ್ಟು ಅಂದ್ಬಿಡ್ತಾರೆ. ಅವ್ರು ಹೇಳಿದ್ರು ಇಲ್ಲದ ಅವ್ರು ಹೇಳ್ಕೊಳ್ಳೋ ಹೇಳೋದು ಹಾಗೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ತಂದಿಲ್ಲದವರು ತರದೇ ಹೋಗಲಿ, ಅದು ಅಡ್ಜಸ್ಟ್ ಅವ್ರವ್ರೇ ಮಾತಾಡ್ಕೊಂಡು ಮುಗಿಸ್ಬಿಡ್ತಾರೆ. ಯಾತಕ್ಕೆ ಅಂದರೆ ಏನಿದೆ ಅಲ್ಲಿ ಅಡ್ವಾಂಟೇಜ್ ಅವರಿಗೆ, ಅಲ್ಲೇನಿದೆ ಅಕಸ್ಮಾತ್ ಕೊಟ್ಟಿಲ್ಲ ಕೊಟ್ಟಿವೇ ಆಗ್ತದಿಲ್ಲ ಅವ್ರಿಗೆ ಕೇಳ್ಬೋದು. ಆಮೇಲೆ ಅದು ಚಾನ್ಸೇ ಕೊಡೋದಿಲ್ಲ ಅದಕ್ಕೆ. ಅದಕ್ಕೆ ಯಾವಾಗಲೂ ಕೂಡ ಲಕ್ಷ್ಮೀ ಅಂದರೆ ದೇವರುಪಾಸನೆಗೆ ಎರಡು ಉಪಾಸನೆ ಭಿಕ್ಷ ಆಗಿದ್ದು ಎರಡು ಕರೆಕ್ಟ್, ಏನು ಸಮಸ್ಯೆ ಇಲ್ಲ. ಆದರೆ ಯಾವುದು ಸುಲಭ, ಈಗ ಅಲ್ಲಿ ಮಾಡೋದು ಹೇಗೆ ಸುಲಭನೋ ಇದು ಹಾಗೆ ಸುಲಭ. ದೇವ್ರು ತಾನೇ ಕೊಡ್ತಾನೆ ಅಂತ ಹೇಳಿ ತಾವೇ ಮಾಡಿಕೊಡ್ತಾನೆ ದೇವರು. ಅತಿ ಸೌಕರ್ಯ ಬರೀ ಅಲ್ಲ, ಅತಿ ಸೌಕರ್ಯಮಿತಿ ಭಕ್ತಾನಾಂ ಭಗವದ್ ಉಪಾಸನೆ, ಇತರತ್ರ ತೂ ಕ್ಲೇಶೋ ಅಧಿಕತರಹ. ಬೇರೆ ಕಡೆಗೆ ಏನಾಗುತ್ತೆ, ಕ್ಲೇಶ ತುಂಬ ಹೆಚ್ಚಿರುತ್ತೆ. ಇದನ್ನೆಲ್ಲ ವಿವರಣೆ ಕೊಡ್ತಾರೆ ಟೀಕಾರೆ. ಅತ್ರ ಪೂರ್ವಾರ್ಧಸ್ಯ ಪೂರ್ವಾರ್ಧೇ ಅಸ್ಯ ಮಾರ್ಗಸ್ಯ ಅಧಿಕತರ ಕ್ಲೇಶವತ್ವಂ ಪ್ರತಿಜ್ಞಾಯ ಕಥಮಿತ್ಯತಃ ತತ್ ಪ್ರಸಿದ್ಧಂ ಇತ್ಯುತ್ತರಾರ್ಧೇನ ಉಕ್ತಂ ತತ್ ಪ್ರಸಿದ್ಧಿಂ ವಿವೃಣೋತಿ ಅತಿಶಯಿತಿ. ಅಲ್ಲೇನು ಹೇಳಿದರು ಉತ್ತರಾರ್ಥದಲ್ಲಿ ಕಷ್ಟ ಅಂತ ಹೇಳಿದ್ದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಷಷ್ಠೋಕ್ತ ಪ್ರಕಾರೇಣ ಸರ್ವ ಸಮಬುದ್ಧಿ, ಇಲ್ಲಿ ಸಮಬುದ್ಧಿ ಎನ್ನ ಪದ ಬಂತು. ಯಾವುದು ಸಮಬುದ್ಧಿ ಅಂದರೆ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಎಷ್ಟೇ ಅಧ್ಯಾಯ ಇದು? ಐದನೇ ಅಧ್ಯಾಯ. ಇಲ್ಲಿ ಷಷ್ಠೋಕ್ತ ಅಂತ ಅದಕ್ಕೆ ಹೇಳಿದ್ರೆ ಇನ್ನೊಂದಿದೆ ಮುಂದೆ. ಎಲ್ಲಿದೆ ಇದು? ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ಟಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಅರ್ಥ ಆಯ್ತಾ? ಅದನ್ನು ಹೇಳೋದಕ್ಕೋಸ್ಕರ ಷಷ್ಠೋಕ್ತ ಅಂತ ಹೇಳಿದರು. ಅದು ಪಂಚಮೋಕ್ತ, ಇದು ಷಷ್ಠೋಕ್ತ, ಎರಡೂ ಇರಬೇಕು. ಸರ್ವ ಸಮಬುದ್ಧಿ, ಸರ್ವ ಸಮಬುದ್ಧಿ ಅನ್ನೋದಕ್ಕೆ ಎರಡು ಅರ್ಥ ಏನೀಗ? ಒಂದರ್ಥ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಹೇಗಿದ್ದಾನೆ? ಸಮವಾಗಿದ್ದಾನೆ. ಅವನಿಗೆ ದೇಶತಃ ಕಾಲತಃ ಯಾವುದೇ ಒಂದು ನಿಮಿತ್ತದಿಂದ ವ್ಯತ್ಯಾಸ ಇಲ್ಲ. ಇನ್ನೊಂದೇನು ಅಂತ ಕೇಳಿದರೆ ಸುಹೃನ್ ಮಿತ್ರಾರ್ಯುದಾಸೀನ, ಸುಹೃತ್ ಮಿತ್ರ ಅನೇಕರಿದ್ದರೂ ಕೂಡ ಅವರವರ ಅವರವರ ಯೋಗ್ಯತೆಗೆ ತಕ್ಕಂತೆ ನೋಡಬೇಕು, ಇಂಪಾರ್ಷಿಯಲ್ ಆಗಿರಬೇಕು. ಈ ಅರ್ಥ ಇದೆ. ಎರಡು ಸಮಬುದ್ಧಿ ನಮಗೆ ಬೇಕು. ದೇವರ ರೂಪರೂಪಗಳಲ್ಲಿ ಸಮಬುದ್ಧಿನೂ ಬೇಕು, ಮತ್ತು ವ್ಯಕ್ತಿಗಳನ್ನು ಪಕ್ಷಪಾತ ಮಾಡದೆ ನೋಡ್ತಕ್ಕಂಥ ಸಮಬುದ್ಧಿನೂ ಬೇಕು. ಅದೆಲ್ಲ ಸುಲಭ ಅಲ್ಲ, ಭಾರಿ ಕಷ್ಟಪಟ್ಟು ಮಾಡಿಸ್ಬೇಕು. ಅದು ಲಕ್ಷ್ಮೀ ಉಪಾಸನೆ ಇವೆಲ್ಲ ಭಾರಿ ಸ್ಟ್ರಿಕ್ಟಾಗಿ ನೋಡ್ತಾರೆ, ಇದನ್ನು ಹಾಗೆ ನೋಡೋದಿಲ್ಲ. ಹೇಳಿ. ಇನ್ನೊಮ್ಮೆ ಹೇಳಿ. ಹೌದು, ಅದ ಶುಭ. ವಿಶೇಷ ಅರ್ಥ ಏನಿಲ್ಲ ಅದರ. ಏನಿದೆ ಅಂದರೆ ಅಂಜಲಿ ಆಗ್ಬೇಕಾದ್ರೆ ಏನಾಗಬೇಕು? ಎರಡು ಕೈ ಸೇರಬೇಕು, ಗೊತ್ತಾಯ್ತಾ? ಎರಡು ಕೈ, ಅದರಲ್ಲಿ ವಾಮ ದಕ್ಷಿಣ. ವಾಮ ಅಂದರೆ ಎಡ, ದಕ್ಷಿಣ ಅಂದರೆ ಐದು. ಅದ್ರ ಏನಂದ್ರೆ ಪುಣ್ಯವಂತರಿಗೆ ಎರಡು ಕೈಯಲ್ಲೇ ಎಲ್ಲ ಸಾಧನೆ ಮಾಡಬಹುದು ಅಂತ ಆ ಥರ ಭಾವನೆ. ದೇವರು ಎರಡು ಕೈ ಏನು ಕೊಡದೆ ಹೋದ್ರೆ ನಮಸ್ಕಾರ ಮಾಡಿಬಿಟ್ರು ಕೊಡ್ಸಕ್ಕೆ ಏನಾಗುತ್ತೆ ಅಲ್ಲಿಗೆ? ಒಂದು ಪುಣ್ಯ ಬರುತ್ತಲ್ಲ, ಏನೇ ಇಲ್ಲ ಹೋದಲ್ಲ. ಅಷ್ಟಾದರೂ ಮಾಡಿ ಆರ್ತಲ್ಲಿ ಹೇಳಿದ್ದೆ ಹೊರತು ಬೇರೆ ಅಲ್ಲ. ಇನ್ನೊಂದು ಮಾತಿದೆ, ಆಚಾರ ಹೇಳ್ತಾರೆ ಎಲ್ಲ ಯಾವುದೋ ಹೋಮ ಎಲ್ಲ ಮಾಡಬೇಕಾದ್ರೆ ಒಂದೊಂದಿಗೆ ಎಷ್ಟು ದಕ್ಷಿಣೆ ಕೊಡಬೇಕು ಅಂತ ಲಿಸ್ಟ್ ಕೊಡ್ತಾರೆ ಆಚಾರ್ಯ. ಈ ಋತ್ವಿಕಗಳಲ್ಲಿ ಏನೇನು ಕೊಡಬೇಕು ಅಂತ ಕೊಟ್ಟುಬಿಟ್ಟು ಅಲ್ಲಿ ಇನ್ನು ಭಾರಿ ಉತ್ತಮ ಕಲ್ಪ ಮಾಡಬೇಕಾದ್ರೆ ಲಕ್ಷ ಗೋವು ಕೊಡಬೇಕಂತೆ, ಸಾವಿರ ಗೋವು ಕೊಡ, ಎಷ್ಟೆಷ್ಟು ಹೇಳ್ತಾ ಹೋಗ್ತಾರೆ. ಏನಾಗೋದಿಲ್ಲ ಅದನ್ನು, ನಿಸ್ಸೋ ಭಕ್ತ್ಯ ಸಮಾಪಯ ಕ್ಷಮಾಪಯೇ ಇತ್ತಂತೆಲ್ಲ. ಏ ನಾನು ಏನೇ ಕೊಡಲಿಕ್ಕಾಗ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡ್ಬಿಟ್ರೆ ಸಾಕಂತೆ ಫೈನಲ್. ಆರ್ಥದಲ್ಲಿ ಕೊಟ್ಟಿರ್ತು, ಅದಕ್ಕೆ ಅಂಜಲಿ ಕೈ ಜೋಡಿಸ್ಬಿಟ್ರೆ ಸಾಕು, ಏನಾಗುತ್ತೆ ಅಲ್ಲಿಗೆ ಮೂರ್ಧನ್ಯೇಶು ಅಂಜಲಿ ರಮೆ ಇದ್ದಾಗೆ ಆ ಮಾತು. ಬೇರೆದಕ್ಕೆ ಇದಕ್ಕಲ್ಲ, ಇದು ಸಂಬಂಧಪಟ್ಟಿದ್ದಲ್ಲ ಅದೇ ಅರ್ಥನೆ. ವಾಮದಕ್ಷಿಣ ಯಾವ್ದು ಅಂಜಲಿ ಒಳಗೆ ಎರಡು ಹಿಡ್ಕೊಂಡಾಗ ಎರಡರಲ್ಲಿ ಯಾವ್ದು ದೊಡ್ಡದು ನಿಮಗೀಗ ಸಮಾಹ, ಎಡಗೈ ಬಲಗೈದು ಯಾವ್ದು ದೊಡ್ಡದು? ಈಗ ಬೇರೆ ಪದಾರ್ಥ ಬಂದಾಗ, ಬೇರೆ ಪದಾರ್ಥ ಬಂದಾಗ ಎಡಬಲ ಕೌಂಟ್ ಆಗುತ್ತೆ. ಅಂಜಲಿ ಆಗೋದು ಯಾವಾಗ? ಎರಡು ಸೇರಿದ್ರೆ. ಮತ್ತೆ ಯಾವ್ದು ದೊಡ್ಡದು ಅಂದ್ರೆ? ಆರ್ಥ ಹೇಳಿದ್ದು ಅವನದು ಎರಡು ಸಮ ಅಂತ ಹೇಳಿ ಆರ್ಥದಲ್ಲೇ ಹೊರತು ಏರ್ಸಲ್ಲ. ಕೆಲವು ಕೆಲಸ ಮಾಡ್ಬೇಕಾದ್ರೆ ಒಂದೊಂದೇ ಕೈಯಿಂದ ಮಾಡಿದ್ರೆ ಯಾವ ಶ್ರೇಷ್ಠ ಪ್ರಶ್ನೆ ಬಂದೇ ಬರುತ್ತೆ. ಎಡಗೈಯಿಂದ ಕೊಟ್ಟರು ತಗೋತಾರೆ ಯಾರಾದರೂ, ಅಂಜಲಿಯಿಂದ ಕೊಟ್ಟರು ತಗೋತಾರೆ. ಎರಡು ಸಮ ಹೀಗೆ ಕೊಟ್ಟರೆ ತಗೋತಾರೆ, ಹೀಗೆ ಕೊಟ್ಟರೆ ತೊಂಬದಿಲ್ಲ. ಅದಕ್ಕೆ ಸಮ ಅಲ್ಲ, ಆಗ ಅದು ಅಂಜಲಿಯಲ್ಲೇ ಸಮ ಆಗುತ್ತೆ ಅಂತ ಅಷ್ಟು ತಾತ್ಪರ್ಯ ಇವತ್ತು ಬೇರೆ ಅಲ್ಲ. ಇತರತ್ರ ತು ಕ್ಲೇಶೋ ಅಧಿಕ ಥರ ಎತ್ತುಗಳಿರುತ್ತಲ್ಲ, ಗಾಡಿ ಕಟ್ತಾರಲ್ಲ, ಸಾಮಾನ್ಯವಾಗಿ ಏನು ಮಾಡ್ತಾರಾಗ ಒಂದು ಎರಡು ವೀಕ್ ಆಗಿಬಿಟ್ರೆ ಭಾರಿ ಕಷ್ಟ ಎತ್ತುಗಳು. ಎರಡು ಸ್ಟ್ರಾಂಗ್ ಇದ್ದರೆ ಪ್ರಾಬ್ಲಮ್ ಇಲ್ಲ, ಎರಡು ವೀಕ್ ಆಗಿಬಿಟ್ರೆ ಗಾಡಿ ಹೋಗೋದಿಲ್ಲ. ಮುಂದಕ್ಕೆ ಒಂದೇನು ಮಾಡಿರ್ತಾರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಅದೇನು ಮಾಡುತ್ತೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಗೊತ್ತಾಯ್ತಾ? ಆ ಅರ್ಥದಲ್ಲಿ ಎರಡು ಸಮ ಇದ್ದಾಗ ಲೆಕ್ಕ, ಒಂದು ಬಿಟ್ಟರು ಆಗೋದೇ, ಒಂದು ಇದ್ದಿದ್ದರೆ ಎಷ್ಟು ಉಪಯೋಗ ಆಯ್ತು. ಕೆಲವು ಪದ ಒಂದು ದೊಡ್ಡ ಭಾವನೆ ಎತ್ತಬೇಕಾದ್ರೆ ಇವರು ಈ ಕ್ವಶನ್ ಅಂತ ಇರಬೇಕಾಗಿಲ್ಲ, ಒಬ್ಬರು ಸಪೋರ್ಟ್ ಕೊಟ್ಟರೆ ಇನ್ನೊಬ್ರು ಎತ್ತಿಬಿಡ್ತಾರೆ, ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ. ಅವ ಸಮ ಇಬ್ಬರು ಎತ್ತಿದ್ರು ಅಂತ ಹೇಳ್ತಾರೆ ಅಷ್ಟೇ, ಹೊರತು ಬೇರೆ ಏನು ಮಾಡೋದಿಲ್ಲ. ಆದರೆ ಒಬ್ಬರೇ ಬಂದಾಗ ಕೌಂಟ್ ಆಗಿಬಿಡುತ್ತೆ ಸ್ವಲ್ಪ ಸಪರೇಟಾಗಿ. ಇತರತ್ರ ತು ಕ್ಲೇಶೋ ಅಧಿಕ ತರಹ, ತೂ ಅಂತೊಂದು ಪಾಠ, ಚಾ ಅಂತೊಂದು ಪಾಠ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಅಯೋಗ್ಯ ಅಯೋಗ ವಿವಚ್ಛೇದೇ ಏವ ಅಯಮುಕ್ತೋ ನತು ತಾವದ್ ಮಾತ್ರೇಣ ಇತಿ ಸತ್ಯಪೀತಿ. ಅದಕ್ಕೆ ಹೇಳ್ತಾರೆ ಇರಲೇಬೇಕು ಯಾವ್ಯಾವುದು ವಿಷ್ಣು ಕೂಡ, ಸರ್ವೇಂದ್ರ ನಿಯಮನ ಇತ್ಯಾದಿಗಳು ಕೂಡ ವಿಷ್ಣು ಇರಬೇಕು. ಋತೆ ಎಂಬುದಕ್ಕೆ ದ್ವಿತೀಯ ಬಂತಲ್ಲ, ಯಾತಕ್ಕೆ ಬಂತು ಅಂತ ಕೇಳಿದರೆ ಇಷ್ಟು ಕಾರಣಕ್ಕೋಸ್ಕರ ಅದಿರಲೇಬೇಕು. ಇದ್ರ ಸಾಲದು ಜೊತೆಗೆ ದಕ್ಷಿ ಉಪಾಸನೆಗೆ ಇವೆಲ್ಲ ಇರಲೇಬೇಕು, ಪ್ಲಸ್ ಇದ್ರೂ ಸಾಲದು ಇನ್ನೊಂದು ವಿಷ್ಣು ಭಕ್ತಿ ಬೇಕೇ ಬೇಕು ಜೊತೆಗೆ. ಲಕ್ಷ್ಮಿ ವಿಷ್ಣು ಉಪಾಸನೆಗೆ ಏನು ಬೇಕಾಗಿಲ್ಲ, ಈ ಸಾಧನೆ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಲಕ್ಷ್ಮಿ ಉಪಾಸನೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಆದರೆ ಕ್ಷಮಿಸ್ತಾನೆ, ಲಕ್ಷ್ಮೀದೇವಿ ಕ್ಷಮಿಸೋದಿಲ್ಲ. ತಸ್ಮಿನ್ ಅವ್ಯಕ್ತಾಪರೋಕ್ಷೇ ಸತಿ ವಿಷ್ಣು ಪ್ರಸಾದ ಇತಿ ವರ್ತತೆ ತಥೋಪಿ ಕಿಂ ವ್ಯತ್ಯತಃ ದತ್ತೇ ಇತಿ ತಂ ವಿಷ್ಣು ಪ್ರಸಾದಂ ವಸ್ತು ಏವಂ ಅವ್ಯಕ್ತೋಪಾಸನ ದ್ವಾರಕ ಭಗವತ್ ಪ್ರಾಪ್ತಿ ಮಾರ್ಗ ಪ್ರಕಾರ. ಅವ್ಯಕ್ತೋಪಾಸನ ದ್ವಾರಕ ಭಗವತ್ ಪ್ರಾಪ್ತಿ ಮಾರ್ಗ ಪ್ರಕಾರಕ. ಅವ್ಯಕ್ತ ಉಪಾಸನೆಯ ಮೂಲಕವಾಗಿ ಭಗವತ್ ಪ್ರಾಪ್ತಿ ಅನ್ನೋದು ಮಾರ್ಗ ಇದೆಯಲ್ಲ, ಇದು ಈ ರೀತಿ ಇರತಕ್ಕಂಥ ಮಾರ್ಗ ಇದು. ಅದಕ್ಕೆ ಕ್ಲೇಶಕರ ಆಯ್ತಲ್ಲ, ತಥಾಪಿ ಕಥಪತ್ರಾಧಿಕತರ ಕ್ಲೇಶ ಇತ್ಯತಃ ವಿನೇತಿ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಲಕ್ಷ್ಮಿ ಅನುಗ್ರಹ ನಾರಾಯಣ ಅನುಗ್ರಹ ಮಾಡದೆ ಹೋದರೆ ದೇವರು ಏನು ಮಾಡೋದಿಲ್ಲ, ಮಹಾಲಕ್ಷ್ಮಿ ಮೋಕ್ಷ ಕೊಡಿಸೋದಿಲ್ಲ. ಇಷ್ಟೆಲ್ಲ ಮಾಡಿ ವಿಷ್ಣು ಪ್ರಸಾದ ತೊಗೊಂಡ್ಬನ್ನಿ ಅಂತ ಕಳಿಸೋದು ಕೊನೆಗೆ. ಆದರೆ ಲಕ್ಷ್ಮೇತ್ರ ಪರ ಮಾತ್ರ ಕಳಿಸೋದಿಲ್ಲ, ಮತ್ತೇನು ಮಾಡ್ತಾನೆ, ಅನುಗ್ರಹ ಮಾಡಿಬಿಡ್ತಾನೆ. ಅವ್ಯಕ್ತೋಪಾಸನ ಮಾರ್ಗಂ ಅಯಂ ಅವ್ಯಕ್ತೋಪಾಸನ ದ್ವಾರಕಃ ಏವಂ ತರ್ಹಿ ಕಿಮಿತಿ ಪ್ರವೃತ್ತೋ ಏನು ಅರ್ಜುನೇನ ಆಶಂಕಿತ ಇತ್ಯತಃ ತಥಾಪಿ ಏವಂ ತರ್ಹಿ ಮಾರ್ಗಯೋಹೋ ಸಾಮ್ಯಮೇವ ಅನೇನ ಪ್ರಯೋಜನೇನ ಕ್ಲೇಶಸ್ಯ ಸಮಾಧಾನಾದಿತ್ಯತಃ ತತ್ರಾಪಿ. ಕೊನೆಗೆ ಒಂದು ರೀತಿ ಸಮಾಧಾನ ಆಯ್ತಲ್ಲ ಅಂದರೆ ಇಲ್ಲ ಆಗಲ್ಲ, ಇಲ್ಲಿ ವ್ಯತ್ಯಾಸ ಇದೆ ಅಂತ ತೋರಿಸ್ತಾರೆ. ಈಗ ಅವ್ಯಕ್ತೋಪಾಸನ ದ್ವಾರಕೇ ಮಾರ್ಗೇಪಿ ದ್ವಿತೀಯಂ ಭಗವದ್ ಉಪಾಸನೆ ದುಃಖ ಪಾಕ್ಷಿಕ ಮೇತತ್ ಊನೇನವಾ ಇತಿ ಉಕ್ತತ್ವಾತ್. ಈ ಪದ ಊನೇನವಾ ಅನ್ನೋ ಪದ ಇದೆ, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಅನ್ನೋ ಮಾತಿನಲ್ಲಿ ಅಡ್ವಾಂಟೇಜ್ ಸಿಕ್ತು. ಇತರತ್ರ ದ್ವಿತೀಯಂ ಭಗವದ್ ಉಪಾಸನೆ ದುಃಖ ಪಾಕ್ಷಿಕ ಮೇತತ್ ಊನೇನವಾ ಇತಿ ಉಕ್ತತ್ವಾತ್ ಇತಶ್ಚ ಅವ್ಯಕ್ತೋಪಾಸನ ದ್ವಾರಕೇ ಮಾರ್ಗೇ ಭಗವದ್ ಉಪಾಸನಾತ್ ಕ್ಲೇಶು ಅಧಿಕತರ ಇತ್ಯಾಹ ಇಂದ್ರಿಯ. ಸಾಲಿಗ್ರಾಮ ಇಟ್ಟು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಪ್ರತಿಭೆ ಇರಬೇಕಾಗಿಲ್ಲ. ಸಾಲಿಗ್ರಾಮ ಪೂಜೆ ಮಾಡ್ತೀರಿ, ಲಕ್ಷ್ಮೀ ಪ್ರತಿಕ ಜೊತೆಗಿಟ್ಟು ಮಾಡಬೇಕಾಗಿಲ್ಲ. ಆದರೆ ಲಕ್ಷ್ಮೀ ಉಪಾಸನೆ ಮಾಡ್ತೀರಿ, ಏನು ಬೇಕಾಗ ಸಾಲಿಗ್ರಾಮ ಇಡಲೇಬೇಕು. ಅಂದ್ರೇನು ವ್ಯತ್ಯಾಸ ಗೊತ್ತಾಯ್ತಾ ಇಲ್ಲ? ಈಗ ಲಕ್ಷ್ಮೀ ಉಪಾಸನೆ ಏನು ಬೇಕು ಅಂತ ಆಯ್ತು, ಈಗ ನಾರಾಯಣ ಬೇಕು ಅಂತ ಆಯ್ತು. ಆ ನಾರಾಯಣ ಉಪಾಸನೆಗೆ ಜೊತೆಗಿಟ್ಕೋಬೇಕಾಗಿಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರು ಸಾಕು, ಅರ್ಥ ಆಯ್ತಾ? ಈಗ ಅಡ್ವಾಂಟೇಜ್ ಸಿಗ್ತಾ ಇಲ್ಲ. ಈಗ ದೇವ್ರ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ಸಿಂಪಲ್ ಆಯ್ತು. ಈಗ ಲಕ್ಷ್ಮೀ ವಿಗ್ರಹ ಪ್ಲಸ್ ನಾರಾಯಣಗೆಲ್ಲ ಸೇರಿಸೋದಕ್ಕಿಂತ ಬರೀ ಸಾರಿಗೆ ಹೋಗಿದ್ಬಿಟ್ರೆ ಎರಡು ಪೂಜೆ ಆಗಲಿಲ್ಲ. ಈಗ ಅಲ್ಲಿ ಅಡ್ವಾಂಟೇಜ್ ಬರ್ತಾ ಇಲ್ಲ, ಸುಲಭವಾಗಿ ಬಂತು. ಊನೇನವಾ, ಊನವಾದರೂ ಪರವಾಗಿಲ್ಲ, ಪರಮಾತ್ಮ ಒಪ್ತಾರೆ. ಇತಶ್ಚ ಅವ್ಯಕ್ತ ಮಲಬರಿ ಶಂಖ ಆದ್ರೆ ಸಾಲಿಗ್ರಾಮ ಇದ್ದಾಗೇನೆ ಸಾಲಿಗ್ರಾಮನೇ, ಅದಕ್ಕೆ ಅದರಿಂದ ಅಭಿಷೇಕ ಮಾಡಬೇಕಾಗಿಲ್ಲ. ಅಲ್ಲ ಲಕ್ಷ್ಮಿ ಸರ್ ಈ ಶಂಖದಲ್ಲಿ ಲಕ್ಷ್ಮಿ ಸನ್ನಿಧಾನ. ಅದಕ್ಕೇನೆ ಪ್ರತಿಯೊಂದು ಶಂಖದ ಮೂಲಕ ಯಾತಕ್ಕೆ ಮಾಡಿಸ್ತಾರೆ ಅಂದ್ರೆ ಲಕ್ಷ್ಮಿನೇ ಪೂಜೆ ಮಾಡ್ತಾರೆ ಅಂತ ಅನುಸಂಧಾನ ಬರೋಕ್ಕೆ ಹಾಗೆ ಮಾಡಿದ್ರು. ಅದು ಹಾಗಲ್ಲ, ಸಾಲಿಗ್ರಾಮನೇ ಆದ್ದರಿಂದಾಗಿ ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಪೂಜೆ ಮಾಡಬೇಕು. ಅದರಿಂದ ಅಲ್ಲಿ ಅಭಿಷೇಕ ಅಲ್ಲ, ಅದಕ್ಕೆ ಅಭಿಷೇಕ. ಹಾಂ ಹಾಂ, ಸೋಮಸೂತ್ರ ಹಾಕ್ಬೇಕೀಗ. ಹಾಂ ಅಂದರೆ ಹಾಂ ಅಭಿಷೇಕ ಮಾಡೋ ಕೈಯಲ್ಲಿ ಇಡಬೇಕೀಗ ಸೋಮಸೂತ್ರ ತಾನೆ. ಜೊತೆಗಿಟ್ಟೆ ಮಾಡಬೇಕಾಗ. ಲಕ್ಷ್ಮೀ ವಿಗ್ರಹ ಕೂಡ ದೇವ್ರ ಜೊತೆಗೆ ಇಡ್ಬೋದು, ಏನು ತಪ್ಪಲ್ಲ. ಬೇರೆ ಯಾರು ವಿಗ್ರಹ ದೇವ್ರ ಜೊತೆಗೆ ಇಡಬಾರ್ದು, ಲಕ್ಷ್ಮೀ ವಿಗ್ರಹ ಮಾತ್ರ ಇಡ್ಬೋದು. ಮತ್ತೆ ಇನ್ಯಾವುದನ್ನು ಇಡ ಹಾಗೆ, ಲಕ್ಷ್ಮೀ ದರ್ಶನ ಒಟ್ಟಿಗೆ ಇಡ್ತಾರಲ್ಲ ಹಾಗೆ, ಅದು ದೋಷ ಇಲ್ಲ. ಉಳಿದವ್ರು ಮಾತ್ರ ಇಡಕ್ಕೆ ಬರಲ್ಲ. ಒಟ್ಟಿಗೆ ಹೌದು, ಬಲಮುರಿ ಸಂಖ್ಯೆ ಜೊತೆಗೆ ಇಡಬೇಕು. ಸಾರಿಗ್ರಾಮ ಇನ್ನೊಂದು ಸಾರಿಗ್ರಾಮ ಎಕ್ಸ್ಟ್ರಾ ಇದ್ದಾಗ ಅಷ್ಟೇ, ಗೊತ್ತಾಯ್ತಾ. ಅದಕ್ಕೆ ಅದರಿಂದ ಅಭಿಷೇಕ ಮಾಡೋಂಗಿಲ್ಲ, ಅದಕ್ಕೆ ಅಭಿಷೇಕ. ಅದೆಲ್ಲ ಸ್ಪಷ್ಟ ಧ್ವಜ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ ಅದನ್ನು. ಮತ್ತೆ ಅದು ಸಾರಿಗ್ರಾಮದಿಂದ ಬಲಮುರಿ ಸಂಖ್ಯೆ ಲಕ್ಷಣ ಎಲ್ಲ ಹೇಳಬೇಕಾದ್ರೂ ಕೂಡ ಸ್ಪಷ್ಟ ಹೇಳ್ತಾರೆ. ಅದು ನಾರಾಯಣ ಸನ್ನಿಧಾನ. ಇತಶ್ಚ ಅವ್ಯಕ್ತೋಪಾಸನ ದ್ವಾರಕೇ ಮಾರ್ಗೇ ಭಗವದ್ ಉಪಾಸನಾ ಕ್ಲೇಶೋ ಅಧಿಕತರ ಇತ್ಯಾಹ ಇಂದ್ರಿಯೇ ನಾತಿ ಪ್ರಸಾದಮೇತಿ ಇತ್ಯತಃ ಪರಂ ಏಕ ಇತಿ ಶಬ್ದ ದ್ವಾವಪಿ ಹೇತೌ ಪ್ರಕಾರಾರ್ಥವು ವಾ ನಾತಿ ಪ್ರಸಾದಮಿತಿ ಅಂತ ಹೇಳಿದ್ರಿಂದ ಅದು ಹೇತು. ಆದ್ದರಿಂದನೇ ನಾವು ಅತಿ ಪ್ರಸಾದ ಹೆಚ್ಚು ಪರಮಂತ ಮಾಡೋದ್ರಿಂದ ಅನೊಪ್ಪೇವು. ತದೇ ತತ್ಸರ್ವಂ ಇದೆಲ್ಲ ಬರೀತೀರಲ್ಲ ಎಲ್ಲಿದೆ ಗೀತಾದಲ್ಲಿ ಅಂದರೆ, ಎಲ್ಲಿ ಬಂದಿದೆ ಅಂದರೆ ಪರ್ಯುಪಾಸತೆ ಸನ್ನಿಯಮ್ಯ ಅಧಿಕತರಹ ಇತಿ ಪರಿ ಸನ್ ತರಪ್ ಶಬ್ದೈ ಪ್ರತೀಯತೆ. ಪರಿ ಪರ್ಯುಪಾಸತೆ, ಸನ್ ಸನ್ನಿಯಮ್ಯ, ಅಧಿ ಅಧಿಕತರ. ಇದರಲ್ಲಿ ಏನು ಹಾಕಿದ್ದಾರೆ, ಅಲ್ಲಿ ಪ್ರಿಫಿಕ್ಸ್ಗಳು ಹಾಕಿದ್ದಾರೆ. ಆ ಪ್ರಿಫಿಕ್ಸ್ಗಳು ಏನೇನು ಸೇರಿಕೊಂಡಿದೆ, ಇದು ಹೆಚ್ಚು ಕಷ್ಟ ಅನ್ನೋದಕ್ಕೆ ವಿವರಣೆ ಬಂದಿರೋದರಿಂದ ನಾವು ಏನು ಮಾಡಬೇಕಾಗಿಲ್ಲ, ಹೆಚ್ಚು ಶ್ರಮ ಪಡೆದೇನೆ ಲಕ್ಷ್ಮೀ ಉಪಾಸನೆ ಮಾಡದೇನೆ ನಾರಾಯಣ ಉಪಾಸನೆ ಮಾಡೋಕ್ಕೆ ಬರುತ್ತಾದ್ದರಿಂದ ಲಕ್ಷ್ಮೀ ಉಪಾಸನೆಯಿಂದ ಮೋಕ್ಷ ನಿಶ್ಚಿತವಾದರೂ ಕೂಡ ನಾರಾಯಣ ಉಪಾಸನೆಯಿಂದ ಮೋಕ್ಷ ಪಡೆಯೋದು ಯಾವಾಗಲೂ ಕೂಡ ಸುಲಭದ ಮಾರ್ಗ ಅಂತ ಹೇಳಿ ಕುತೋಪಿ. ಏನಾಯ್ತು ಅರ್ಜುನ ಏನಾಗಲಿಲ್ಲ, ನಮಗೆ ಉಪಯೋಗ ಆಯ್ತು. ಅದರಿಂದ ಅರ್ಜುನ ಆ ರೀತಿ ಕೇಳಿದ್ದಕ್ಕೆ ನಮಗೆ ಉಪಯೋಗ ಆಯ್ತು. ಯಾಕೆ ನಮ್ಮ ಪರವಾಗಿ ಕೇಳ್ತಾರೋ, ಯಾವುದೇ ಪ್ರಶ್ನೆಗಳು ಶಾಸ್ತ್ರದಲ್ಲಿ ಬಂದಾಗ ಎರಡು ಕಾರಣಕ್ಕೆ ಕೇಳ್ತಾರೆ. ಒಂದು ತಾವು ಇನ್ನೂ ಕ್ಲಿಯರ್ ಮಾಡ್ಕೋಬೇಕು ಅಂತ, ಒಂದು ಉಳಿದವರಿಗೆ ಇನ್ನೂ ಕ್ಲಿಯರ್ ಮಾಡಿಸ್ಬೇಕಂತ. ಕೆಲವರು ಪ್ರಶ್ನೆ ಕೇಳೋದು ಸಂಕೋಚ ಪಡ್ತಾರೆ, ಅಥವಾ ನೂರಾರು ಜನ ಪ್ರಶ್ನೆ ಕೇಳ್ತಾ ಕುತ್ಕೊಂಡ್ರೆ ಉತ್ತರ ಕೊಡ್ಲಿಕ್ಕಾಗೋದಿಲ್ಲ. ಒಬ್ರು ಕೇಳ್ಬಿಟ್ಟು ಎಲ್ಲರ ಪರವಾಗಿ ಏನಾಗುತ್ತಾಗ, ಎಲ್ಲರ ಉತ್ತರ ಅದೇನೆ, ಎಲ್ಲರ ಪ್ರಶ್ನೆ ಒಂದೇ ಇರುತ್ತೆ. ಇವರೊಬ್ರಿಗೆ ಕೇಳ್ಬಿಟ್ಟು ಉತ್ತರ, ಅಷ್ಟು ಜನಕ್ಕೆ ಉತ್ತರ ಬಂದಾಗಾಯ್ತು. ಗೊತ್ತಾನೆ, ಈಗ ನಾಲ್ಕು ನಾಲ್ಕು 16 ಅಂದರೆ ಒಬ್ಬೊಬ್ಬರಿಗೆ ಹೇಳಬೇಕಾಗಿಲ್ಲ, ಏನದು ಎಲ್ಲರಿಗೂ ಒಂದೇ ಉತ್ತರ. ಆ ಥರ ಹೇಳೋದಕ್ಕೆ ಮಾಡ್ತಾರೆ. ಪ್ರಶ್ನೋತ್ತರ ಮಾಡಿದ್ರೆ ಇನ್ನೂ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಪ್ರಿಸನ್ ರೂ ತರಪ್ ಶಬ್ದೈ ಪ್ರತೀಯತೆ ಕುತೋ ಎಂ ಭವತೋ ಭಗವತೋ ಭಾವ ಇತ್ಯತಃ ತದೇತದಿತಿ ಉಪಲಕ್ಷಣ ಮೇತದೆ. ಇದೆಲ್ಲ ಹೇಳಿದ್ದಕ್ಕೆ ಭಗವತೋ ಭಾವ, ಭಗವದ್ಗೀತೆಯಲ್ಲಿ ಭಾವ ಇಲ್ಲಿದೆ ಅಂದರೆ ಇದು ಪದಗಳಿಲ್ಲದೆ ತೋರಿಸ್ತಾರೆ. ಸರ್ವತ್ರ ಸಮಬುದ್ಧಯ ಇತ್ಯಾದಿನ ಇತ್ಯಪಿ ದ್ರಷ್ಟವ್ಯಂ. ಅದಕ್ಕೆ ಹೇಳಿದ್ರು ಇಲ್ಲೂ ಕೂಡ ಅಲ್ಲೂ ಕೂಡ ಸಮಬುದ್ಧಿ ಮತ್ತು ಎರಡು ಕಡೆ ಇದೆ ಅಂತ ಹೇಳ್ತಾರೆ. ಅಂದರೆ ವಿಶೇಷ ಏನು ಇಲ್ಲ, ಅದಕ್ಕೇನೆ ಇದೆ ಅಂತ ಮಾತ್ರ ಉಪಯೋಗಿಸಬೇಕಾಗಿಲ್ಲ ಅಂತ ಹೇಳಿದ್ರು. ಅದೇ ಜನರಲ್ಲಿ ಸುಲಭ ಅಂತ ಹೇಳಿದ್ರೆ ಜನರಲ್ಲಿ ಏನು ಮಾಡೋದಿಲ್ಲ, ಕಟ್ಟದಕ್ಕೆ ಯಾರಾದ್ರು ಹೋಗ್ತಾರಾ, ಹೋಗೋದಿಲ್ಲ, ಅವ್ರು ಬಿಟ್ಟು ಬಿಡ್ತಾರೆ ಅಷ್ಟೆ. ಅಲ್ಲಿ ಇದ್ರು ಕೂಡ ಯಾರು ಉಪಯೋಗಿಸಲ್ಲ. ಅದನ್ನ ಅದು ಬೇರೆ, ಉಪಾಸನೆ ಬೇರೆ, ಬೇಡ್ಕೊಳ್ಳೋದು ಬೇರೆ. ಅರ್ಥ ಆಯ್ತಾ? ಉಪಾಸನೆ ಬೇರೆ, ಬೇಡ್ಕೊಳ್ಳೋದು. ಅದು ನಿತ್ಯ ಪೂಜೆಗೆ ಏನು ಹೇಳಿದ್ರೆ ಆಚಾರ್ಯ ಎಷ್ಟಿದ್ರೆ ಸಾಕು ಅಂತ ಹೇಳಿಬಿಟ್ರು. ಒಂದು ಸಾರಿಗ್ರಾಮ, ಎರಡು ಚಕ್ರಾಂಕಿ, ಒಂದು ಸುದರ್ಶನ ಚಕ್ರಾಂಕಿತ, ಒಂದು ಸುದರ್ಶನ ವಿಷ್ಣುಪಾದ, ಒಂದು ಕೃಷ್ಣ, ಸಾಕೇ ಸಾಕು. ಲಕ್ಷ್ಮೀ ಪ್ರತಿಮೆ ಹೇಳೇ ಇಲ್ಲ ಅಲ್ಲಿ, ಗೊತ್ತಾಯ್ತಾ? ಅದು ಲಕ್ಷ್ಮೀ ಪ್ರತಿ ವಾರ್ತೆ ಹೇಳಬೇಕು, ಅಕಸ್ಮಾತ್ ಹೇಳಿದ್ರೆ ಏನು ಬೇಕಾದ್ರೆ ಸಾರಿಗೆ ಎಲ್ಲ ಬೇಕೇ ಬೇಕು. ಸುಲಭವಾಗಲಿ ಯಾರ ಜನರಲ್ಲಿ ಇವತ್ತು ಪದ್ಧತಿಯಲ್ಲಿ ಎಲ್ಲಿ ಬಂದು ಏನು ಬಂದಿದೆ, ಈಗ ಯಾರು ಕೂಡ ಏನು ಇಷ್ಟಪಡೋದಿಲ್ಲ, ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಸರಿ ಇಷ್ಟು ಮಾಡಿದ್ರೆ ಇಷ್ಟಪಟ್ಟರೆ ಸಾಕಾಗಿದೆ, ಎಕ್ಸ್ಟ್ರಾ ಇಷ್ಟಪಡ್ತಾರೆ ಅದಿಲ್ಲೇ ಇಲ್ಲ. ತಪ್ಪ ಸ್ತೋತ್ರ ಹೇಳು, ಸ್ತೋತ್ರ ಹೇಳು, ಏನು ತಪ್ಪಿಲ್ಲ. ಸ್ತೋತ್ರ ಹೇಳಿ, ಮನೆಯಲ್ಲಿ ರುದ್ರದೇವನ ಇಟ್ಕೋಬೇಕಾಗಿಲ್ಲ, ಅವ್ರ ಪೂಜೆ ಸ್ತೋತ್ರ ಹೇಳಬೇಕು. ಗೊತ್ತಾಯ್ತಾ? ಗರುಡಶೇಷ್ಠನ ಅಷ್ಟೇ ಪೂಜೆ ಮಾಡೋ ವೈಷ್ಣವರಲ್ಲೆಲ್ಲ ಗರುಡಶೇಷ್ಠರು ಮಾತ್ರ ಇಟ್ಕೋತಾರೆ, ಲಿಂಗ ಇಟ್ಕೊಂಡು ಪೂಜೆ ಮಾಡೋದಿಲ್ಲ. ಅದು ಹೇಳ್ತಾರೆ ಪದ್ಯಮಾನ ವ್ಯಾಖ್ಯಾನ ಇಟ್ಕೊಳ್ಬಾರ್ದು ಅಂತಲೇ ಹೇಳ್ಬಿಡ್ತಾರೆ. ಅದು ಸ್ತೋತ್ರ ಮಾಡಬಾರ್ದು ಅಂತ ಹೇಳಿಲ್ಲ. ಸ್ತೋತ್ರ ಮಾಡಬೇಕು, ಎಲ್ಲ ಮಾಡು. ಪೀಠ ಪೂಜೆ, ಆವರಣ ಪೂಜೆ ಮಾಡಬೇಕಾದ್ರೆ ರುದ್ರದೇವರ ಸ್ಥಾನ ಇದ್ದೇ ಇದೆ. ಬಿಟ್ಟುಬಿಟ್ಟು ಆವರಣ ಪೂಜೆನೂ ಆಗಲೇ ಪೀಠ ಪೂಜೆನೂ ಆಗೋದಿಲ್ಲ, ಮತ್ತೆ ಮಾಡಲೇಬೇಕಾದ್ರೆ ಅದು ಲಿಂಗ ಇಟ್ಕೊಂಡು ಪೂಜೆ ಮಾಡಬಾರ್ದು. ಹಾಗೆ ಲಕ್ಷ್ಮೀ ಪ್ರತೀಕ ಇಲ್ಲದೆ ಹೋದರೂ ಕೂಡ ಶ್ರೀ ಸೂಕ್ತಾದಿಗಳನ್ನು ಹೇಳೋದು, ಮತ್ತು ಪ್ರತಿಯೊಂದು ವೇದ ವಾಕ್ಯಗಳು ಕೂಡ ಲಕ್ಷ್ಮೀ ಪರನೂ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಸರಿ ಆಯ್ತು, ಅದೇನು ತಪ್ಪಲ್ಲ. ಏನ ಅದೇ ಹೇಳ್ತಿರೋದು, ಅನುಸಂಧಾನ ಮಾಡಕ್ಕೆ ಬರುತ್ತೆ, ಅದಕ್ಕೇನೆ ಪ್ರತ್ಯೇಕ ಬೇಕಾಗಿಲ್ಲ. ಈ ಮುಂದೆ ಅದೆಲ್ಲ ವಿಷಯ ಬರುತ್ತೆ, ಈಗ ಎಲ್ಲ ತುಂಬ ಡೀಟೇಲಾಗಿ ಹೇಳ್ತಾರೆ. ನಾ ಹೌದು, ಶಂಖದಲ್ಲಿ ಲಕ್ಷ್ಮಿ ಇರ್ತಾರೆ, ಅದರಿಂದಲೇ ಶಂಖಕ್ಕೆ ಮುಟ್ಸೇನೆ ಪೂಜೆ ಮಾಡೋದು. ಪ್ರತಿಯೊಂದು ಶಂಖ ಅಭಿಷೇಕ ಶಂಖದಿಂದ ಯಾವುದೇ ಅಂಗಳ ಎಲ್ಲಕ್ಕೂ ಶಂಖಕ್ಕೆ ಮುಟ್ಸಿ ಮಾಡಬೇಕು. ಅವ್ರ ಕೈಯಿಂದ ಬರುತ್ತಲ್ಲ ಹಾಕಿ, ನಾವು ಮಾಡ್ತೀವಿ ಅಂತ ಮಾಡಬಾರ್ದು. ಲಕ್ಷ್ಮೀದೇವಿ ಮಾಡ್ತಾರೆ ಅಂತ ತಿಳ್ಕೊಂಡೇ ಮಾಡಬೇಕು. ಯಾರ ಲಿಂಗ ಪೂಜೆ ಮಾಡ, ಲಿಂಗ ಇಟ್ಕೊಂಡು ಪೂಜೆ ಮಾಡಬಾರ್ದು, ದೇವಸ್ಥಾನದಲ್ಲಿ ಮಾಡಬೇಕು. ಮನೇಲಿ ಇಟ್ಕೋಬಾರ್ದು ಅಂತ ಹೇಳ್ಬಿಟ್ಟಿದೆ, ಮನೇಲಿ ಲಿಂಗ ಪೂಜೆ ನಿಷಿದ್ಧ. ಸರ್ವತ್ರ ಇತ್ಯಾದಿನ ಸರ್ವೇತ್ಯಾದಿಕಂ ತರಪ ಅತಿ ಸುಷ್ಟ್ವಾಚಾರಾಧಿಕಂ. ತರಪ ಅಂದರೆ ಹೇಳು, ತರಪ್ ಅಂತಕ್ಕಂಥ ಶಬ್ದದಿಂದ ಅತಿ ಸುಷ್ಟ್ವಾಚಾರ, ತುಂಬ ಹೆಚ್ಚು ಸದಾಚಾರ ಇಷ್ಟಪಡ್ತಾರೆ ಅವರು. ಬೇರೆ ದೇವತೆಗಳ ಪೂಜೆಗೆ ತುಂಬ ಮಡಿ ಜಾಸ್ತಿ ಬೇಕು. ಪಿತೃ ಕಾರ್ಯಕ್ಕೆ ಎಷ್ಟು ಮಡಿ ಬೇಕು ಗೊತ್ತಾ? ಈ ಕಾರ್ಯಕ್ಕೆ, ದೇವ ಕಾರ್ಯಕ್ಕಿಂತ ಪಿತೃ ಕಾರ್ಯಕ್ಕೆ ಮಡಿ ಜಾಸ್ತಿ ಬೇಕು. ಅದಕ್ಕೆ ಬರುತ್ತೆ ಮಹಾಭಾರತ ಕಥೆ ಬರುತ್ತೆ. ಜಮದಗಳು ಇಟ್ಕೊಂಡ ಹಾಲನ್ನು ಪಿತೃ ಕಾರ್ಯಕ್ಕೆ ಇಟ್ಕೊಂಡಿದ್ರು, ಮುಂಗುಸಿ ಬಂದು ಮೇಲಿಗೆ ಮಾಡಿಬಿಡ್ತು. ಪಿತೃಗಳು ಶಾಪ ಕೊಟ್ಟರು, ಏನಂತ, ನೀನು ಅಂಧಂತಮ ಶಿವನ ಶಾಪ ಕೊಟ್ಟು, ಸಣ್ಣ ಪುಟ್ಟ ಶಾಪ ಕೊಡಲಿಲ್ಲ, ಎಷ್ಟು ಎಂಥ ಶಾಪ ಕೊಟ್ಟವರು ಅಂಧಂತಮ ಶಿವ. ಆದರೆ ಅವ್ರ ಶಾಪದ ಅಂಧಂತಮ ಶಿವನಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೇನು ಮಾಡಿದ್ರು, ಧರ್ಮಾದಿನ ಯಜ್ಞವನ್ನು ಬಯಸಾಗಿ ಮಾಡಿ ಆ ಪಾಪ ಭರಿಸಿ ಅಂಧಂತಮಸಿ ಕಳಿಸ್ತಾರೆ. ಗೊತ್ತಾಯ್ತಾ? ಸೊ ಪಿತೃಗಳು ಮೊದಲಾದ ಕಾರ್ಯಕ್ಕೆ ಮಡಿ ತುಂಬ ಹೆಚ್ಚಬೇಕು ಅಂತ ಪ್ರಸಿದ್ಧ. ಅರ್ಥ ಆಯ್ತಾ? ಇನ್ನೊಂದು ಕೊನೆಯ ಉತ್ತರ ಸಿಗುತ್ತೆ ನಿಮಗೆ. ಯಾಕೆ ಇವೆಲ್ಲ ಅಂತ ಕೇಳಿದರೆ, ಲಕ್ಷ್ಮೀದೇವಿ ಮೋಕ್ಷ ಕೊಡ್ತಾರೆ, ನಾರಾಯಣನೂ ಮೋಕ್ಷ ಕೊಡ್ತಾರೆ. ವ್ಯತ್ಯಾಸ ಏನು? ನಾರಾಯಣ ಸ್ವತಂತ್ರ, ಇವರು ಅಸ್ವತಂತ್ರರು. ಯಾವಾಗಲೂ ಕೂಡ ಸ್ವತಂತ್ರಿಗೆ ವೇವ್ ಮಾಡೋ ಕೆಪಾಸಿಟಿ ಇದ್ದಾಗ, ಅಸ್ವತಂತ್ರ ಕೆಪಾಸಿಟಿ ಇಲ್ಲ. ಅರ್ಥ ಆಯ್ತಾ? ಈಗ ಟಾಪ್ ಆಫೀಸರ್ ಎಸ್ಸಂದು ಬಿಡ್ತಾನೆ, ಇನ್ನೊಬ್ರು ಹಾಗೆ ಅನ್ನೋದಿಲ್ಲ, ಓ ಸಾಹೇಬರ ಮಾತು ಕೇಳಿ ಅಂತ ಹೇಳ್ತಾನೆ ಕೊನೆಗೆ. ಹೌದಲ್ಲ? ಅವನೇ ಮಾಡಿಬಿಟ್ರೆ ಕೇಳ್ತಾರೆ, ಯಾಕೆ ಮಾಡಿದೆ, ಯಾರು ಪವರ್ ಕೊಟ್ಟರು ಅಂತ ಕೇಳ್ತಾರೆ. ಲಕ್ಷ್ಮೀದೇವಿ ಎಂಥ ಸ್ಟ್ರಿಕ್ಟ್ ಅಂತ ಕೇಳಿದರೆ, ನಾನು ಸ್ವತಂತ್ರ ಅಲ್ಲ ಅಂತ ತೋರಿಸೋದಕ್ಕೋಸ್ಕರ, ನಾನು ಸ್ವತಂತ್ರ ಅಲ್ಲ, ನಾರಾಯಣ ಸ್ವತಂತ್ರ ಅಂತ ಹೇಳೋದಕ್ಕೋಸ್ಕರ ಸ್ಟ್ರಿಕ್ಟ್ ಆಗಿರೋದು. ನಾರಾಯಣ ಏನು ಬೇಕಾದ್ರೂ ಮಾಡ್ತಾನೆ, ಪಾಪಕರ್ಮ ಸಹಿಸುವರೆ. ಆದರೆ ಲಕ್ಷ್ಮಿ ಹೇಳಿದೆ ಹೇಳೋದಿಲ್ಲ ಮಾತನ್ನ, ಮಹಾಲಕ್ಷ್ಮಿ ಪಾಪಕರ್ಮ ಸಹಿಸುವರೆ ಅಂತ ಹೇಳೋದಿಲ್ಲ. ಯಾಕೆ? ಸ್ಟ್ರಿಕ್ಟ್ ಅವರು. ಆದರೆ ಇವರೇನು ಮಾಡ್ತಾರೆ, ನಾರಾಯಣ ಕ್ಷಮಿಸಿಬಿಡ್ತಾರೆ. ಅದು ಸಿಂಪಲ್ ಅದು. ಅಸ್ವಾತಂತ್ರ್ಯ ಇದ್ದಲ್ಲಿ ರೂಲ್ಸ್ ಜಾಸ್ತಿ ಫಾಲೋ ಮಾಡಬೇಕಾಗತ್ತೆ. ಸ್ವಾತಂತ್ರ್ಯ ಇದ್ದಲ್ಲಿ ಏನಾಗುತ್ತೆ, ಅಲ್ಲಿ ಸ್ವಲ್ಪ ಲಿಬರಲ್ ಆಗಿರಕ್ಕೆ ಬರುತ್ತೆ. ಯಾಕೆಂದ್ರೆ ಅವರೇ ಇನ್ನು ಅಲ್ಟಿಮೇಟ್. ಈಗ ಯಾರು ಶಿಕ್ಷೆ ಕೊಡ್ಬೋದು ಅವ್ರಿಗೆ ಕಂಟ್ರೋಲ್ ಮಾಡ್ತಾನೆ, ಆದ್ದರಿಂದ ನ್ಯಾಚುರಲ್ ಮತ್ತೆ ಅವ್ರು ಮಾಡಿದ್ರೆ ಅವ್ರ ಮೇಲೆ ಏನು ಬೇಕಾದ್ರೆ ಮಾಡ್ಬೋದು ಅಂತ. ಅವ್ರು ಮಾಡಿ ಕೆಲವು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಹೈಯೆಸ್ಟ್ ಆಫೀಸರು ಬೇಕಾದ್ ಮಾಡ್ಬೋದು, ಹೇಳಿದ್ದಲ್ಲ, ಬೇಕಾದ್ ಮಾಡ್ಬೋದು, ಫುಲ್ ಪವರ್ ಇರುತ್ತೆ. ನಾನು ಇಂಜಿನಿಯರಿಂಗ್ ಸೀಟ್ ಸಿಕ್ಕಾಗಿ ದಾವಣಗೆರೆಯಲ್ಲಿ ಓದ್ತಾ ಇದ್ದಿದ್ದು, ಆಮೇಲೆ ಮೈಸೂರಿಗೆ ಟ್ರಾನ್ಸ್ಫರ್ ಬೇಕು ಅಂತ ಕೇಳಿದಾಗ ರೂಲ್ ಮಾಡಿಬಿಟ್ಟು ಸಡನ್ ಆಗಿ, ಏನಂತ, ಇನ್ಮೇಲೆ ಟ್ರಾನ್ಸ್ಫರ್ ಕೊಡಬಾರ್ದು ಅಂತ ಹೇಳಿ. ಕಾಲೇಜ್ ಟು ಕಾಲೇಜ್ ಟ್ರಾನ್ಸ್ಫರ್, ಆ ವರ್ಷ ಆ ಅಪ್ಲಿಕೇಶನ್ ಆಗೋದು ಸರಿಯಾಗಿ ರೂಲ್ ಬಂದೋಯ್ತು. ಏನು ಮಾಡಬೇಕಾಗ, ಡೈರೆಕ್ಟ್ ಹೋದ ತಕ್ಷಣ ಡೈರೆಕ್ಟ್ ಬರ್ಕೊಟ್ಟೆ, ಇಬ್ಬರೇನೆ ಸರಿಸ್ಕೊಬಿಟ್ಟು. ಆ ರೂಲ್ ಹಾಗೇ ಇದೆ. ಡೈರೆಕ್ಟ್ ಏನು ಮಾಡಿದಾಗ, ಎಸ್ ಅನೋಟ ಅಲ್ಲೇ ಸೈನ್ ಮಾಡಿ ಕೊಟ್ಬಿಟ್ಟೆ ಎರಡು ಕಾಪಿ, ಇಮ್ಮಿಡಿಯೆಟ್ಟಾಗಿ ಹರಡ್ತಾರೆ. ಮತ್ತೆ ಉಳಿದವ್ರಿಗೆ ಅಪ್ಲಿಕಬಲ್ ಅಲ್ಲ, ಯಾರಿಗೆ ಅದು? ಅವರಿಗೆ ಮಾತ್ರ. ರೂಲ್ ಮಾಡಿದ್ರೆ ಎಲ್ರಿಗೂ ಅಪ್ಲಿಕಬಲ್. ಎಕ್ಸೆಪ್ಷನ್ ಯಾರಿಗೆ ಅದು? ಅವ್ರು ಪರ್ಸನಲಿ ಕೊಟ್ಟಿದ್ರಿಂದ ಅಷ್ಟೇ ವ್ಯಾಲಿಡ್, ಉಳಿದವ್ರಿಗಿಲ್ಲ. ಯಾತಕ್ಕೆ ಹೇಳಿದ್ರೆ, ಹೈಯೆಸ್ಟ್ ಪವರ್ ಇದ್ದವ್ರಿಗೆ ಏನಿರುತ್ತೆ? ವೇವ್ ಮಾಡೋ ಕೆಪಾಸಿಟಿ ಇರುತ್ತೆ. ತಾನೇ ರೂಲ್, ತಾನೇ ಎಕ್ಸೆಪ್ಷನ್ ಅಂತ ಮಾಡ್ತಾನೆ ಅಂತ ಬೇಕಾದ್ರೆ. ಆ ರೂಲ್ ಹಾಗೆ ಇಟ್ಟು ಏನು ಮಾಡ್ತಾನೆ, ಇದು ಎಕ್ಸೆಪ್ಷನ್ ಅಂತ ಹೇಳ್ತಾನೆ. ಉಳಿದವ್ರಿಗೆ ಅದನ್ನು ಎಕ್ಸೆಪ್ಷನ್ ಆಗಲಿ ಶಕ್ತಿ ಇಲ್ಲ ಅವರಿಗೆ. ಏನು ಮಾಡಬೇಕು ಅವರು? ನಾನು ನೋಡಿ ರೂಲ್ ಇದೆ ಅಷ್ಟೇ, ಏನು ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ. ಅದಕ್ಕೆ ಅತಿ ಸುಷ್ಟ್ವಾಚಾರಾದಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ದೇವರು ಅದಕ್ಕೆ ಕ್ಷಮಿಸ್ತಾನೆ. ಇದು ಕೂಡ ಸ್ವಾತಂತ್ರ್ಯದಲ್ಲಿ ತಾತ್ಪರ್ಯ ಇದೆ. ಮಹಾಲಕ್ಷ್ಮಿ ಇಷ್ಟೆಲ್ಲ ಮಾಡೋದು ಯಾತಕ್ಕೆ ಅಂದರೆ, ವಿಷ್ಣುವೇ ಸ್ವತಂತ್ರ ಅಂತ ಹೇಳಬೇಕಾಗಿದೆ. ಆ ದೃಷ್ಟಿ ಅದು ಕೂಡ ಏನಾಯ್ತು ಅವರಿಗೆ, ಭಾರಿ ದೊಡ್ಡ ಗುಣ ಅವರಿಗೆ, ದೋಷ ಅಲ್ಲ, ದೊಡ್ಡ ಗುಣ. ಆಫೀಸರ್ ಹೇಳ್ತಾನೆ ಅವ್ರಿಗೆ, ಹೇಳಿರ್ತಾನೆ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತಾನೆ. ಅವ್ರು ಆಫೀಸರ್ ರಿಪೋರ್ಟ್ ಮಾಡ್ತಾನೆ, ಹೋಗ್ಬಿಟ್ಟು ಏನು ಸರ್ ಹೇಳ್ತಾರೆ, ಹೌದು ಕರೆಕ್ಟ್ ಹೇಳಿದ್ದಾರೆ, ಏನು ತಪ್ಪಲ್ಲ ಅಂತ ಹೇಳ್ತಾರೆ. ನಾನು ಮಾಡ್ತೀನಿ ಬಟ್ ಅವ್ರು ಮಾಡಕ್ಕೆ ಬರೋದಿಲ್ಲ ಅದು, ಅವ್ರು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳ್ತಾ. ಅಷ್ಟೇ ಅಲ್ಲ, ಅವ್ರು ಹೆಚ್ಚು ಲೇಕ್ ಮಾಡ್ತಾರೆ ಅವ್ರನ್ನ. ಈಗ ರೂಲ್ಸ್ ಚೆನ್ನಾಗಿ ಫಾಲೋ ಮಾಡಿದ್ರು ಅಂತ ಏನು ಮಾಡ್ತಾರೆ ಅವ್ರನ್ನ? ಗುಡ್ ಅಂತ ಹೇಳ್ತಾ. ಅವ್ರಿಗೆಲ್ಲಿ ಪವರ್ಸ್ ಇದೆ, ನಾನೇ ಮಾಡಬೇಕಂತ ಅಂತ ಹೇಳ್ತಾರೆ. ಅದನ್ನು ಹೇಳೋದಕ್ಕೆ ಇನ್ನೂ ಕೆಲವು ವಿವರಣೆ ಕೊಡ್ತಾರೆ. ಇದಿಷ್ಟು ಎಕ್ಸ್ಪ್ಲೇನ್ ಮಾಡೋ ಮಾತುಗಳು ಎಷ್ಟಿದೆ ನೋಡಿ. ಸಾಮವೇದೆ ಮಾಧುಚ್ಛಂದಸ ಶಾಖಾಯಾಂಚ ಉಕ್ತಂ. ಸಾಮವೇದದಲ್ಲಿ ಮಾಧುಚ್ಛಂದ ಶಾಖದಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಾಶ್ಚಯೇ ಅತೀವ ವಿಷ್ಣು ಅತೀವ ಜಿತೇಂದ್ರಿಯಾಃ ಸಮ್ಯಕ್ ಆಚಾರ ಯುಕ್ತಾಃ ಉಪಾಸತೆ ತಾಂ ಸಮಬುದ್ಧಯಶ್ಚ ತೇಷಾಂ ದೇವಿ ದೃಶ್ಯತೆ ನೇತರೇಷಾಂ. ಏನು ಭಾಷ್ಯ ಬರೆದಿದ್ದಾರೆ ಅದೆಲ್ಲ ವಿಷಯ ಮೂಲದಲ್ಲಿದೆ. ಭಕ್ತಾಶ್ಚಯೇ ಅತೀವ ವಿಷ್ಣು, ವಿಷ್ಣುವಿನಲ್ಲಿ ಭಾರಿ ಭಕ್ತರಾಗಿರಬೇಕು. ಅತೀವ ಜಿತೇಂದ್ರಿಯಾಃ, ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥವ್ರು ಏನಾಗಬೇಕು? ಅತೀವ ಜಿತೇಂದ್ರಿಯಾಃ, ಸಮ್ಯಕ್ ಆಚಾರ ಯುಕ್ತಾಃ, ಆಚಾರದಲ್ಲೂ ಸ್ವಲ್ಪ ಹೆಚ್ಚು ಫಾಲೋ ಮಾಡಬೇಕು. ಉಪಾಸತೆ ತಾಂ ಸಮಬುದ್ಧ ಯಶ್ಚ, ಮತ್ತು ಸಮಬುದ್ಧಿಗಳಾಗಿರಬೇಕು. ತೇಷಾಂ ದೇವಿ ದೃಶ್ಯತೆ ನೇತರೇಷಾಂ, ಅವರಿಗೆ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾರೆ, ಅವನಿಗೆ ಮೋಕ್ಷ ಕೊಡಿಸಲಿದ್ರು ಕೊಡಿಸೋದಿಲ್ಲ. ದೃಷ್ಟಾಚ್ಯ ಸಾ ಭಕ್ತಿಮತೀವ ವಿಷ್ಣು ದತ್ವ, ಆ ಏನು ಮಾಡ್ತಾರೆ ಅವರು, ವಿಷ್ಣುವಿನಲ್ಲಿ ವಿಶೇಷ ಭಕ್ತಿಯನ್ನು ಕೊಟ್ಟು ಉಪಾಸ್ತೆ ಸರ್ವವಿಘ್ನಾಂತಿನರ್ತಿ, ಎಲ್ಲ ವಿಘ್ನಗಳನ್ನು ಕೂಡ ಪರಿಹಾರವನ್ನು ಮಾಡ್ತಾರೆ. ಆ ಉಪಾಸ್ಯತಾಂ ವಾಸುದೇವಂ ವಿಧಿತ್ವಾ ತತಸ್ಥಃ ತತಸ್ತತಃ ಶಾಂತಿ ಅತ್ಯಂತ ಮೇತಿ. ಆಮೇಲೆ ಇವರು ವಾಸುದೇವನ ಉಪಾಸನೆ ಮಾಡಿ ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ. ಲಕ್ಷ್ಮಿ ಉಪಾಸನೆಯಿಂದ ಲಕ್ಷ್ಮಿ ಪ್ರಸನ್ನರಾಗಿ ಹೆಚ್ಚು ಭಕ್ತಿಯನ್ನು ಕೊಟ್ಟು ವಿಷ್ಣುವಿನಲ್ಲಿ ಉಪಾಸನೆ ಮಾಡಿಸಿ ಮೋಕ್ಷ ಕೊಡ್ತಾರೆ. ವಿಷ್ಣು ಆದರೆ ನಾನು ಡೈರೆಕ್ಟ್ ಕೊಟ್ಬಿಡ್ತಾನೆ. ಆದ್ದರಿಂದ ಲಕ್ಷ್ಮೀ ಉಪಾಸನೆಗಿಂತ ವಿಷ್ಣು ಉಪಾಸನೆ ಶ್ರೇಷ್ಠ. ಉಕ್ತ ಮತ್ತು ಟೈಮ್ ಕೂಡ ಉಳಿತಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಏನಾಯ್ತು, ಈಗ ಟೈಮ್ ಜಾಸ್ತಿ ಆಯ್ತು, ಅದು ಆಗೋದಿಲ್ಲ. ಉಕ್ತಂಚ ಸಾಮವೇದೆ ಆಯಾಸ್ಯ ಶಾಖಾಯಾಮ್, ಸಾಮವೇದದಲ್ಲಿ ಮಾಧುಚ್ಛಂದಸ ಶಾಖ ಹೇಳಿದರು, ಈಗ ಆಯಾಸ್ಯ ಶಾಖ ಹೇಳ್ತಾರೆ. ಪ್ರಸನ್ನೋ ಭವಿತಾ ದೇವ ಸೋ ವ್ಯಕ್ತೇನ ಸಹ ಇವತ್ತು ಯಾವತಾ ತತ್ ಪ್ರಸಾದೋ ಹಿ ತಾವತೈವರ ಸಂಶಯ. ಪರಮಾತ್ಮ ಪ್ರಸನ್ನನಾಗೋದು ಅವ್ಯಕ್ತದ ಉಪಾಸನೆ ಮಾಡಿದ ಮೇಲೆ, ತಾನೂ ಕೂಡ ಪ್ರಸಾದ ಮಾಡಿಯೇ ಪ್ರಸನ್ನನಾಗ್ತಾನೆ ಹೊರತು ಪ್ರತ್ಯೇಕ ಆಗೋದಿಲ್ಲ. ನ ತತ್ ಪ್ರಸಾದ ಮಾತ್ರೇಣ ಪ್ರಿಯತೆ ಸ ಮಹೇಶ್ವರ. ಲಕ್ಷ್ಮೀ ಪ್ರಸಾದ ಬಂದರೆ ಸಾಲದು, ನಾರಾಯಣ ಪ್ರಸಾದರು ಬಂದೇನೆ ಮೋಕ್ಷ ಸಿಗೋದು ಕೊನೆಗೆ. ತಸ್ಮಿನ್ ಪ್ರೀತೇತು ಸರ್ವಸ್ಯ ಪ್ರೀತಿಸ್ತು ಭವತಿ ಧ್ರುವಂ. ಪರಮಾತ್ಮ ಮಹಾಲಕ್ಷ್ಮಿ ಪ್ರೀತನಾದರೂ ಕೂಡ ನಾರಾಯಣ ಪ್ರೀತನಾಗದೆ ಹೋದರೆ ಮೋಕ್ಷ ಇಲ್ಲ. ನಾರಾಯಣ ಪ್ರೀತನಾದ ಲಕ್ಷ್ಮೀದೇವಿ ಏನಾಗಿರ್ತಾರೆ, ಪ್ರೀತನಾಗೇ ಬಿಟ್ಟಿರ್ತಾರೆ. ಆದ್ದರಿಂದ ಹಾಗೇನೆ ಅವ್ರು ಆಟೋಮೆಟಿಕ್ ಅದು, ಇದು ಆಟೋಮೆಟಿಕ್ ಅಲ್ಲ ಇದು. ಯದ್ಯಪ್ಯುಪಾಸನಾಧಿಕ್ಯಂ ತಥಾಪಿ ಗುಣದೋಹಿ ಸಹ ಮುಕ್ತಿದಶ್ಚಸ ಏ ವೈಕೋ ನಾ ವ್ಯಕ್ತಾದಿಷ್ಟು ಕಶ್ಚನ. ಇದು ಉಪಾಸನಾಧಿಕ್ಯಂ ತಥಾಪಿ ಗುಣದೋಹಿ ಸಹ. ಉಪಾಸನ ಅಧಿಕ ಮಾಡಿದ್ರೂ ಕೂಡ ಆತ ಗುಣ ಕೊಡೋದು ಇಷ್ಟು ಉಪಾಸನೆ ಮಾಡಿದ ಮೇಲೆ. ಮುಕ್ತಿದಶ್ಚ ಸಯೇ ವೈಕ, ಫೈನಲಿ ಮುಕ್ತಿ ಕೊಡೋರು ಯಾರೋ ಅವರೊಬ್ಬರೇ. ಇದರಿಂದ ಏನರ್ಥ ಆಯ್ತು, ಈಗ ಲಕ್ಷ್ಮೀ ಉಪಾಸನೆ ಮಾಡಿ ಮೋಕ್ಷ ಪಡ್ಕೊಳ್ಳೋದು ಕೂಡ ವಿಷ್ಣು ಉಪಾಸನೆ ಮಾಡಿದ ಮೇಲೆ ಮಾತ್ರ. ಆದ್ದರಿಂದಾಗಿನೇ ಇನ್ನು ವಾಯುದೇವರ ಉಪಾಸನೆ ಅಷ್ಟೇ ಮಾಡಿದರೆ ಸಾಕಂದರೆ ಸಾಲ್ದಾಯ್ತ. ಸೊ ವಿಷ್ಣುರಿಗೆ ತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ ಅನ್ನೋದು ಹೇಗೋ, ಅದು ಲಕ್ಷ್ಮೀಶ್ಚ ತದನುಜ್ಞೇಯ. ಲಕ್ಷ್ಮಿಗೆ ಅನುಗ್ರಹ ಬೇಕು ಅಂದರೆ ವಾಯುದೇವರು ಇಬ್ಬರು ಅನುಗ್ರಹಗಳು ಬೇಕು. ಈಗ ಲಕ್ಷ್ಮಿ ಇಬ್ಬರು ಅನುಗ್ರಹ ಅಪ್ಪಣೆ ತಗೊಂಡು ಮಾಡ್ತಾರೆ. ಆದ್ದರಿಂದ ಸರ್ವೋತ್ತಮತ್ವ ನಾರಾಯಣನೇ ಬಂತೆ ಹೊರತು ಬೇರೆಯವರಿಗಲ್ಲ. ಆಗಮಾಂತರ ಸಿದ್ಧತ್ವಾಚ್ಯ ಭವತಿ ಭಗವದ್ ಅಭಿಪ್ರಾಯ ಇತ್ಯಾಹ ಸಾಮವೇದ. ಗೀತಾ ಎಲ್ಲ ಯಾವುದಕ್ಕೆ ಅನುಕೂಲವಾದ್ದಿದೋ ವೇದಾರ್ಥ ಹೇಳ್ತಕ್ಕಂಥದ್ದು. ಸೊ ವೇದ ಕೋಟ್ ಮಾಡಿದ ಮೇಲೆ ಗೀತಾರ್ಥ ಕೂಡ ಏನಾಗಿರಬೇಕು, ವೇದಾರ್ಥನೇ ಆಗಿರಬೇಕು. ಸ್ಪಷ್ಟೀಕರಣಕ್ಕೋಸ್ಕರ ಕೋಟ್ ಮಾಡ್ತಾರೆ. ಇತ್ಯಾದಿ ಷಷ್ಠಿ ತೃತೀಯಾರ್ಥೆ ವಿಧಿತ ವಿಧಿತ್ವ ಸಾಕ್ಷಾತ್ಕೃತ್ಯ ತತಃ ವೇದನಾತ್ ಪ್ರಸನ್ನಾತ್ ತತಃ ವಾಸುದೇವ. ಆ ರೀತಿ ವೇದನ ಅಂದರೆ ನೋವು ಅಲ್ಲ, ವೇದನ ಬೇರೆ ವೇದನ ಜ್ಞಾನ ಅಂತ ಅರ್ಥ. ಆ ತಿಳುವಳಿಕೆಯಿಂದ ಪರಮಾತ್ಮ ಪ್ರಸನ್ನ ಆಗಿಬಿಟ್ಟು ಮೋಕ್ಷ ಕೊಡ್ತಾನೆ. ಯಾವತ ಪ್ರಸಾದೇನ ಪ್ರಯಾಸೇನ ತತ್ ಪ್ರಸಾದೋ ಅವ್ಯಕ್ತ ಪ್ರಸಾದ ಸರ್ವಶಾಪಿ ಇದು ದ್ವಿತೀಯ ಸುಶಬ್ದೋ ಅಪಿಶಬ್ದಾರ್ಥೆ. ಸೊ ಲಕ್ಷ್ಮೀ ಉಪಾಸನೆಗೆ ಏನೇನು ಶ್ರಮ ಪಟ್ಟಿದ್ದ ಅಷ್ಟೇ ಶ್ರಮಕ್ಕೆ ನಾರಾಯಣ ಅಪರೋಕ್ಷ ಜ್ಞಾನನೇ ಬಂದುಬಿಡೋದ್ರಿಂದ ಸುಲಭ ಆಯ್ತಿತ್ತು. ಅದೇ ಎಫರ್ಟ್ಸಲ್ಲಿ ಅಷ್ಟೇ ಟೈಮಲ್ಲಿ ಕೆಲಸ ಆಗೋಯ್ತು. ಆಧಿಕ್ಯ ಶಬ್ದೇನ ನ್ಯೂನತ್ವಮಿ ಉಪರಕ್ಷತೆ ನ್ಯೂನಾಧಿಕಯೋರನ್ಯತ್ರ ಪ್ರತ್ಯವಾಯ ಹೇತುತ್ವಾತ್. ಮಹಾಲಕ್ಷ್ಮಿ ಉಪಾಸನೆ ಅಧಿಕ ಮಾಡಿದ್ರೂ ಕೂಡ ವಿಷ್ಣು ಪ್ರಸಾದ ಇಲ್ಲದೆ ಹೋದರೆ ಮೋಕ್ಷ ಇಲ್ಲ. ಅಲ್ಲದೆ ನಾರಾಯಣ ಉಪಾಸನೆ ಕಡಿಮೆ ಮಾಡಿದ್ರೂ ಕೂಡ ಮೋಕ್ಷ ಸಿಗುತ್ತೆ. ಮತ್ತೆ ಇನ್ನೊಂದು ರೀತಿ ಕಂಪ್ಯಾರಿಸನ್, ಲಕ್ಷ್ಮೀ ಉಪಾಸನೆ ಭಾರಿ ಹೆಚ್ಚು ಮಾಡಿದ್ರೂ ಕೂಡ ನಾರಾಯಣ ಉಪಾಸನೆ ಫಿಲ್ ಪೆಂಡಿಂಗ್, ಮೋಕ್ಷ ಕೊಡೋದಿಲ್ಲ. ಆದರೆ ನಾರಾಯಣ ಉಪಾಸನೆ ಸ್ವಲ್ಪ ಕಡಿಮೆ ಮಾಡಿದ್ರು ಪರಮಾತ್ಮ ಏನು ಮಾಡಿಬಿಡ್ತಾನೆ, ಮೋಕ್ಷ ಕೊಟ್ಬಿಡ್ತಾನೆ. ಅದಕ್ಕೆ ಸ್ವತಂತ್ರನಾದ್ದರಿಂದ ಇದು ಬಹಳ ಮುಖ್ಯವಾದ ಅಂಶ, ಇದು ಮರಿಬಾರದು. ನಾ ಅವ್ಯಕ್ತ ಅದೇ ರೀತಿ ಪಾಠೆ ಮಧ್ಯೆ ಎಲ್ಲಾಯ್ತು ಇತಿ ಉಪಸ್ಕರ್ತವ್ಯ ಮಧ್ಯೆ ಇತಿ ಉಪಸ್ಕರ್. ನೋಡಿ ಇದು ಎರಡು ಪಾಠ ಇದೆ ಅಂತ ಕೋಟ್ ಮಾಡ್ತಾರೆ. ಟೀಕಾರಾಯರ ಆಯ್ನ ಕಾಲ ಪಾಠಾಂತರಗಳು ಮೆನ್ಷನ್ ಮಾಡೋದ್ರಿಂದ ಇಂಥ ಪಾಠಾಂತರಗಳು ವ್ಯಾರಿಟಿ. ನಾ ಅವ್ಯಕ್ತಾದೇ ರೀತಿ ಪಾಠೆ ಮಧ್ಯೆ ಇತಿ ಉಪಸ್ಕರ್ತವ್ಯಂ. ಅವ್ಯಕ್ತಾದೇಷ್ಟು ಅಲ್ಲಿದೆ ನೋಡಿ, ನಾ ಅವ್ಯಕ್ತಾದಿಷ್ಟು ಕಶ್ಚನ ಅಂತ ಹೇಳಿದಾಗ ಅಲ್ಲಿ ಅವ್ಯಕ್ತಾದಿಷ್ಟು ಕಶ್ಚನ ಈ ಪಾಠ, ಅವ್ಯಕ್ತಾದೇಷ್ಟು ಕಶ್ಚನ ಅಂತ ಇನ್ನೊಂದು ಪಾಠ, ಆಗ ಮಧ್ಯೆ ಅಂತ ಸೇರಿಸ್ಕೋಬೇಕು ಅಂತ ಹೇಳಿದ್ರು. ಮಮಾತ್ಮ ಭಾವ ಇಚ್ಛಂತೋ ಯತಂತೆ ಪರಮಾತ್ಮನ ಇತಿ ಮೋಕ್ಷ ಧರ್ಮೇ ಶ್ರೀವಚನಂ. ಮಮ ಆತ್ಮಭಾವ ಇಚ್ಛಂತಹ ಯತಂತೆ ಪರಮಾತ್ಮನ ಇತಿ ಮೋಕ್ಷ ಧರ್ಮೇ ಶ್ರೀವಚನಂ. ಇನ್ನು ಆಚಾರ್ಯ ಇಷ್ಟು ಏನು ಮಾಡಿದ್ರೆ, ಈಗ ವೇದವಾಕ್ಯ ಕೋಟ್ ಮಾಡಿದ್ರು. ಒಂದಿಷ್ಟು ವೇದವಾಕ್ಯ ಕೋಟ್ ಮಾಡಿದರೂ ಕೂಡ ಲಕ್ಷ್ಮೀ ವಾಕ್ಯನೇ ಅವು. ಯಾತಕ್ಕೆ ಎಲ್ಲ ವೇದಗಳಿಂದ ಸ್ತೋತ್ರ ಮಾಡೋದು ಯಾರು, ಮಹಾಲಕ್ಷ್ಮಿನೇ. ಆದ್ದರಿಂದ ಲಕ್ಷ್ಮೀ ವಾಕ್ಯನೇ. ಇನ್ನು ಸ್ಪೆಸಿಫಿಕ್ ಆಗಿ ಲಕ್ಷ್ಮೀ ವಾಕ್ಯ ಬೇಕು ಅಂದರೆ ಮಹಾಭಾರತದಲ್ಲಿ ಬರುತ್ತೆ, ಮಹಾಭಾರತ ಶಾಂತಿ ಪರ್ವ ಮೋಕ್ಷ ಧರ್ಮ ಪರ್ವ, ಅದರಲ್ಲಿ ಮಹಾಲಕ್ಷ್ಮಿ ಮಾತಾಡ್ತಾರೆ. ಮಮಾತ್ಮಭಾವ ಮಿಚ್ಚಂತೋ ಯತಂತೆ ಪರಮಾತ್ಮನ. ನನ್ನನ್ನು ಯಾರು ಮೆಚ್ಚಿಸಕ್ಕೆ ಇಷ್ಟಪಡ್ತಾರೋ ಅವರು ದೇವರು ಉಪಾಸನೆ ಮಾಡಿ ನನ್ನ ಇಷ್ಟಪಡ್ತಾರೆ, ಪ್ರತ್ಯೇಕ ಇಲ್ಲ. ಅರ್ಥ ಆಯ್ತಾ? ಪ್ರತ್ಯೇಕ ಇಲ್ಲ ಅಂತ ಹೇಳಿದ್ದರಿಂದ ಮಹಾಲಕ್ಷ್ಮಿನ ಸ್ಪಷ್ಟ ಹೇಳಿದರು. ಇನ್ನು ಭಾರಿ ಕಷ್ಟ ಅಂತ ಹೇಳಿದ್ರಲ್ಲ, ಅದನ್ನು ಮಹಾಲಕ್ಷ್ಮಿ ಬಾಯಲ್ಲಿ ಹೇಳಿಸ್ತಾರೆ. ನಾನೆಲ್ಲ ಅನುಗ್ರಹ ಮಾಡೋಕ್ಕೆ ಏನೇನು ಬೇಕು ಗೊತ್ತಾ ಅಂತ ಹೇಳ್ತಾರೆ. ಧರ್ಮನಿತ್ಯೆ, ಮಹಾಬುದ್ಧವು, ಬ್ರಹ್ಮಣ್ಯೆ, ಸತ್ಯವಾದಿನಿ, ಪ್ರಸೃತೆ, ದಾನಶೀಲೇಚ, ಸದೈವ ನಿವಸಾಮ್ಯಹಂ, ಇಷ್ಟಿದ್ರೆ ಮಾತ್ರ ಅನುಗ್ರಹ ಮಾಡೋದು ಅಂತ ಹೇಳ್ತಾರೆ. ಧರ್ಮನಿತ್ಯೆ, ಧರ್ಮನಿತ್ಯೆ ಅಂದ್ರೇನು? ನಿತ್ಯದಲ್ಲೂ ಧರ್ಮಾಚರಣೆ ಮಾಡಬೇಕು, ನಿತ್ಯದಲ್ಲೂ ಇಲ್ಲದ ಬಿಡೋದಿಲ್ಲ ಮಹಾಲಕ್ಷ್ಮಿ. ಮಹಾಬುದ್ಧವು, ಮಹಾಬುದ್ಧಿವಂತನಾಗಿರಬೇಕು. ಬ್ರಹ್ಮಣ್ಯೆ, ಬ್ರಾಹ್ಮಣರಲ್ಲಿ ಭಾರಿ ಭಕ್ತಿ ಮಾಡಬೇಕು, ವಿಷ್ಣುದಲ್ಲಿ ಭಕ್ತಿ ಮಾಡಬೇಕು. ಬ್ರಹ್ಮಣ್ಯ ಅಂದರೆ ವಿಷ್ಣು ಕೂಡ ಹೌದು, ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ. ಸತ್ಯವಾದಿನಿ, ಸತ್ಯವನ್ನು ಹೇಳ್ತಾ ಇರಬೇಕು. ಪ್ರಸೃತೆ, ಬಹಳ ವಿನಯವಂತನಾಗಿರಬೇಕು. ದಾನಶೀಲೆ, ದಾನ ಮಾಡೋ ಅಭ್ಯಾಸ ಇಟ್ಕೊಂಡಿರಬೇಕು. ಸದೈವ, ಇವೆಲ್ಲ ಒಮ್ಮೆ ಒಂದ್ಸರ್ತಿ ಎರಡು ಸರ್ತಿ ಅಲ್ಲ, ಸದೈವ ಕಾಮನ್. ಸದೈವ ಧರ್ಮನಿತ್ಯೆ, ಸದೈವ ಮಹಾಬುದ್ಧವ್, ಸದೈವ ಬ್ರಹ್ಮಣ್ಯೆ, ಸದೈವ ಸತ್ಯವಾದಿನಿ, ಸದೈವ ಪ್ರಸೃತೆ, ಸದೈವ ದಾನಶೀಲೇಚ ನಿವಾಸಾಮ್ಯ. ಆಗ ವಾಸವಿಲ್ಲದ್ರೆ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ದೇವರಾಗಲಿ ಪತ್ರಂ ಪುಷ್ಪಂ ಫಲಂ ತೋಯಂ, ಅದು ಮಹಾಲಕ್ಷ್ಮಿ ಹೇಳೋದಿಲ್ಲ ಅದನ್ನು, ಗೊತ್ತಾಯ್ತಾ? ಪತ್ರಂ ಪುಷ್ಪಂ ಹೇಳಬೇಕು. ಚೀಫ್ ಇದ್ದಾನ, ಅವನಿಗೆ ಡೊನೇಷನ್ ಇತ್ತು, ನೋ ಕೊಡಬೇಕಾಗಿಲ್ಲ ಅಂದ್ಬಿಟ್ಟ. ಈ ಕ್ಲರ್ಕ್ ಆ ರೀತಿ ಮಾಡಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಇಲ್ಲೋ ನೋ ರಿಜೆಕ್ಟ್ ಮಾಡಿಬಿಡ್ತಾರೆ. ಆತ ನೋ ವೇವ್ ಮಾಡಿಬಿಡ್ತಾರೆ. ಸೊ ವೇವ್ ಮಾಡೋದು ಬೇರೆ, ಅಕ್ಸೆಪ್ಟ್ ಮಾಡೋದು ಬೇರೆ. ವೇವ್ ಮಾಡೋ ಕೆಪಾಸಿಟಿ ಇರೋದು ಯಾರಿಗೆ? ಹೈಯೆಸ್ಟ್ ಇವರಿಗೆ, ಉಳಿದವರಿಗೆಲ್ಲ ಸಾಮರ್ಥ್ಯ ಇಲ್ಲ. ಅದಕ್ಕೆ ನಾನು ಲಕ್ಷ್ಮೀದೇವ ಮಾಡೋದಿಲ್ಲ ನಾನು ಅಂತ ಹೇಳ್ತಾ ಇತೀಚ. ಹಾ, ಹೌದು ಹೌದು ಹೇಳ್ತಾರೆ. ಮುಂದೆ ಬಂದು ಇಲ್ಲೇ ಬರ್ತದೆ ಈಗ ಮತ್ತೆ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್. ಇದರಲ್ಲಿ ಮಹತ ಪರಂತು ಬ್ರಹ್ಮ ಇವ ತಥಾ ಹಿ ಭಗವತಾ ಸಯುಕ್ತಿಕಂ ಅಭಿಹಿತಂ. ಮಹತ್ ಬ್ರಹ್ಮ ಅಂದ್ರೆ ಯಾರು? ನಾರಾಯಣ ಅಂತ ಅರ್ಥ ಅಂತ ತಿಳಿಸಿ ವದತೀತಿ ಚೇನ್ನ ಪ್ರಾಜ್ಞೋ ಹಿ ಬ್ರಹ್ಮಸೂತ್ರ ಕೋರ್ಸ್ ಮಾಡ್ತಾರೆ. ತ್ರಯಾಣಾಮೇವ ಶೈವಂ ಉಪನ್ಯಾಸ ಪ್ರಶ್ನಸ್ಯ ಇತ್ಯಾದಿ ತಮ್ ಇತಿ ಪುಲ್ಲಿಂಗಚ್ಚ ಪುಲ್ಲಿಂಗಾಚ ಏತತ್ ಸಿದ್ಧಿ ಮಹತಃ ಪರತ್ವಂ ತು ಅವ್ಯಕ್ತ ಅವ್ಯಕ್ತ ಪರಸ್ಯ ಭವತ್ತೇವ ತಥಾ ಚ ಆಗ್ನಿವೇಶ್ಯ ಶಾಖಾಯಾಮ್. ಅಲ್ಲೇನೋ ಹೆಚ್ಚು ಕಡಿಮೆ ಆಗಿದೆ, ಒಂದು 685 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಪರೋಹಿ ದೇವೋ ಪುರುಹೂತೋ ಮಹತ್ತಃ, ಇನ್ನೂ ಅದು ಮುಗಿದಿಲ್ಲ, ಮುಂದೆ ಹೇಳಬೇಕಾದ್ರೆ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಏನಂತ? ಲಕ್ಷ್ಮೀದೇವಿ ಪ್ರತ್ಯೇಕ ಉಪಾಸನೆ ಮಾಡಿದರೆ ಶಾಪ ಕೊಡ್ತಾರೆ, ನಾಳೆಲ್ಲ ಬರುತ್ತದೆ. ಬರೀ ಅವನು ಅನುಗ್ರಹ ಮಾಡೋದಿಲ್ಲ ಅಲ್ಲ, ಏನು ಮಾಡ್ತಾರೆ ಅವರು? ಶಾಪನೇ ಕೊಡ್ತಾರೆ. ನಾರಾಯಣ ಸಮೇತ ಉಪಾಸನೆ ಮಾಡಿದರೆ ಮಾತ್ರ ಏನು ಮಾಡ್ತಾರೆ ಅವರು? ಇಲ್ಲದೆ ಹೋದರೆ ಶಾಪ ಕೊಡ್ತಾರೆ. ಈ ದೀಪಾವಳಿ ಅಮಾವಾಸ್ಯ ದಿವಸ ಅಂಗಡಿ ಪೂಜೆ ಅಂತ ಮಾಡಿದ್ದು ಮಾಡಿದ್ದು ಎಲ್ಲ ಕಡೆಯೂ ನಾರಾಯಣ ಹೆಸರು ಕೂಡ ಇರೋದಿಲ್ಲ ಅಲ್ಲಿ. ಅವ್ರು ಏನು ಮಾಡ್ತಾರೆ? ಅವರು ಶಾಪ ಕೊಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಶಾಪ ಕೊಡ್ತಾರಲ್ಲ, ನಾರಾಯಣ ಉಪಾಸನೆ ಮಾಡಿದ್ರೆ ಲಕ್ಷ್ಮೀದೇವಿ ಶಾಪ ಕೊಡೋದಿಲ್ಲ, ನನ್ನ ಉಪಾಸನೆ ಮಾಡಲಿಲ್ಲ ಶಾಪ ಕೊಡೋದಿಲ್ಲ ಲಕ್ಷ್ಮೀದೇವಿ, ನಾರಾಯಣ ಉಪಾಸನೆ ಮಾಡಲಿಲ್ಲ ಅಂತ ಶಾಪ ಕೊಡ್ತಾರೆ. ಅರ್ಥ ಆಯ್ತಾ? ಆದ್ರಿಂದ ಯಾವ ಸೇಫ್ ಆಯ್ತು ಈಗ? ನಾರಾಯಣ ಉಪಾಸನೆ ಮಾಡಿದ್ರೆ ಸಮಸ್ಯೆನೇ ಇಲ್ಲ. ಅದಿಷ್ಟು ಯಾರು ಮಾಡ್ತಾರೆ? ಇದೇ ಬರವಾಶಿ ಮಾಡಿದ್ರಷ್ಟೇ, ದಿವಾಳಿ ವಾಶಿ ಮಾಡಿದ್ರಷ್ಟೇ, ಎಂದು ಮಾಡಿದ್ರು ಅಷ್ಟೇ. ಪ್ರತ್ಯೇಕ ಉಪಾಸನೆ ಮಾಡಿದ್ರು ಅಂದ್ರೆ ಏನರ್ಥ ಅಲ್ಲಿ? ನಿಷಿದ್ಧ ಅಂತಾನೆ ಅದು, ಮಾಡಾಗಿಲ್ಲೇ ಇಲ್ಲ. ಅದಕ್ಕೆ ನಮ್ಮಲ್ಲಿ ಕಾರ್ಯಕ್ರಮ ಇಟ್ಟೇ ಮಾಡಿಸೋದು ಅದಿಲ್ಲ. ಯಾರು ಆ ಪ್ರಶ್ನೆ ಹಾಕೀಗ? ಯಾರು ಸ್ತೋತ್ರ ಮಾಡಿ, ಯಾರು ಸ್ತೋತ್ರ ಮಾಡಿಲ್ಲ? ಅದು ತೀರ್ಥಪುರದಲ್ಲಿ ಎಷ್ಟೋ ಕಡೆ ವಾದಿರಾಜ ಸವರ್ಣ ಮಾಡಿಲ್ಲ, ಒಂದು ಮಾಡಿದ್ರೆ ಅಂಡರ್ಸ್ಟುಡ್ ಅಂತ ಹೇಳಿ ಪದ್ಮಾವತಿ ನಮಸ್ಕಾರ ಮಾಡಿ ಶ್ರೀನಿವಾಸ ದೇವರು ಮಾಡದೆ ಹೋಗಿದ್ದರೆ ಪ್ರಶ್ನೆ. ಶ್ರೀನಿವಾಸ ದೇವರು ಮಾಡಿದ್ರೆ ಲಕ್ಷ್ಮೀ ದೇವಿ ಬಂದಿರಲ್ಲ, ಅಲ್ಲೇ ಇದ್ದಾರಲ್ಲ ಶ್ರೀಭೂ ಸಮೇತ, ಮತ್ತೆ ಕಾರಣ ಬರಲೇ ಇಲ್ಲ. ಅದಕ್ಕೇನೆ ಹೇಳಕ್ ಹೋಗ್ಲೇ ಇಲ್ಲ ಅವ್ರು. ಬೇಕೆ ಮೋಕ್ಷಕ್ಕೂ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಆದ್ರೇನೆ ಮೋಕ್ಷ. ಎರಡಕ್ಕೂ ಕಾಮನ್, ಅಪರೋಕ್ಷ ಜ್ಞಾನ ಇದ್ದುಕೊಟ್ಟು ಮೋಕ್ಷನೇ. ಅರ್ಥ ಆಯ್ತಾ? ಅಲ್ಲಿ ಏನು ಸ್ವಲ್ಪ ಟೈಮ್ ಗ್ಯಾಪ್ ಇರುತ್ತೆ, ಏನಿದೆ ಇಲ್ಲ. ಏನ ಹೌದು ಹೌದು, ಬರೋದಿಲ್ಲ ತೀರ್ಥ ಮಾಡಕ್ಕೆ, ಬರೋದಿಲ್ಲ ತೀರ್ಥ ಮಾಡಕ್ಕೆ. ಮೂರು ದಿನ ತೀರ್ಥ ಅಷ್ಟೇ ಸ್ವೀಕಾರ, ಲಕ್ಷ್ಮೀನಾರಾಯಣರು ವಾಯುದೇವರು ಅಷ್ಟೇ, ಇನ್ಯಾರು ತೀರ್ಥನೂ ಸ್ವೀಕಾರಕ್ಕೆ ಇಲ್ಲ. ಆ ಯಾರಿಗೆ ಅಲ್ಲಿ ಹೋಗಿ ಹೋಗ್ತೀವಿ, ದರ್ಶನ ಮಾಡ್ತೀವಿ ಅಷ್ಟೇ, ಹೊರತು ತೀರ್ಥ ತಗೋಬೇಕು ಅಂತ ಏನು ವಿಧಿ ಇಲ್ವಲ್ಲ, ಏನಿಲ್ಲ. ಅವರು ಮಾಧುರ್ ಹೋದ್ರೆ ಕೊಡೋದೇ ಇಲ್ಲ ಫಸ್ಟು, ಗೊತ್ತ ಅವ್ರಿಗೆ ಗೊತ್ತಾಗ್ಬಿಟ್ರಿ ತಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ಕೊಡೋದೇ ಇಲ್ಲ ಇಲ್ಲಿ ಹೋದಾಗ. ಓಂ ಜನ್ಮ. ಹಾ, ಪ್ರೋಷ್ಣೆ ಮಾಡ್ಕೋ. ಪ್ರೋಷ್ಣೆ ಎಲ್ಲರಿಗೂ, ಎಲ್ಲ ಪ್ರೋಷ್ಣೆಗೆ ಎಲ್ಲರಿಗೂ ಅವಕಾಶ. ನಿರ್ಮಾಲೆ ಅಷ್ಟೇ ತಲೆ ಮೇಲೆ ಇಟ್ಕೊಂಡು ಹಾಕ್ಬೋದು ಅಷ್ಟೇ ಹೊರತು ಈ ರೀತಿ ಧರಿಸಾಗಿಲ್ಲ. ಬಿಟ್ಟು ನಿರ್ಮಾಲೆ ಧರಿಸೋ ಧರಿಸಾಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಸಾರಿಗ್ರಾಮ್ ಇಟ್ಟು ಮಾಡಿದ್ರೆ ರುದ್ರದೇವರು ಸ್ವೀಕಾರ ಮಾಡಿದ್ರು ಅಂತ ಅಷ್ಟೇ ಹೊರತು ಇದ್ರೆ ಸ್ವೀಕಾರ ಅವರೇ ಸ್ವೀಕಾರ ಮಾಡ್ತಿದ್ದೀರ. ಅರ್ಥ ಆಯ್ತಾ? ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಸಾರಿಗ್ರಾಮ ಇಡದೇನೆ ರುದ್ರದೇವರು ಪೂಜೆ ಮಾಡಿದರೆ ರುದ್ರದೇವರು ಅನೇಕ ತಗೊಂಡೇ ಇಲ್ಲ, ಆದ್ರಿಂದಾಗಿನೆ ಆ ತೀರ್ಥ ತಲೆ ಮೇಲೆ ಕೂಡ ಹಾಕೋಬಾರ್ದು, ನಿಷಿದ್ಧಾನೆ. ಆ ಸಾರಿಗ್ರಾಮ ಇಟ್ಟು ಪೂಜೆ ಮಾಡಿದರೆ ತೀರ್ಥ ತಗೊಳಾಗಿಲ್ಲ, ಅದನ್ನ ಪ್ರೋಷ್ಣೆ ಮಾಡ್ಕೋ. ರುದ್ರದೇವ್ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಅದೇ ಡಿಫ್ರೆನ್ಸ್. ಬರೀ ರುದ್ರ ಅಭಿಷೇಕ ಮಾಡಿ ಸ್ವೀಕಾರ ಮಾಡೋದಿಲ್ಲ, ರಿಜೆಕ್ಟ್ ಮಾಡ್ಬಿಡ್ತಾರೆ. ಬಿಲ್ಲು ಅದೆಲ್ಲ ಸರಿ, ಅದು ಅವರು ಅಲ್ಲಿ ಪೂಜೆ ಮಾಡಿ, ಮನೆಯಲ್ಲಿ ಇಲ್ಲೇ ಇಲ್ಲ, ಅಲ್ಲಿ ಅಲ್ಲಿ ಪೂಜೆ ಮಾಡಿ. ಬಿಲ್ಲು ಪತ್ರ ಮತ್ತೆ ತುಳಸಿ ಸಾರಿಗ್ರಾಮಕ್ಕೆ ತುಳಸಿ, ಇವರಿಗೆ ಬಿಲ್ಲು ಪತ್ರ. ಸ್ವೀಕಾರ ಮಾಡಾಗಿಲ್ಲ, ತಗೊಂಡು ಸ್ವೀಕಾರ ಕಣ್ಣಿಗೆ ಹಾಕೊಂಡು ದೂರ ಹಾಕಿಬಿಡ್ಬೇಕಂತೆ ಹೊರತು ಅದನ್ನು ಮಾಡಾಗಿಲ್ಲ. ತುಳಸಿ ಇಟ್ಕೊಂಡಾಗ ಇಟ್ಕೊಂಡಾಗಿಲ್ಲ. ಮೆಡಿಸಿನ್ ಬೇರೆ, ಇದು ಬೇರೆ. ಮೆಡಿಸಿನ್ ಮಾಡ್ಬೇಕಾದ್ರೆ ರುದ್ರದೇವ್ರಿಗೆ ಕೊಟ್ಟು ತಗೋಬೇಕಾಗಿಲ್ಲ, ದೇವ್ರಿಗೆ ಹಾಕಿ ತಗೊಂಡ್ರೆ ಸಾಕು. ಗೊತ್ತಾಯ್ತಾ? ಮೆಡಿಸಿನ್ ಮಾಡ್ಬೇಕಾದ್ರೆ ಪ್ರಶ್ನೆ ಏನು ಅಂದ್ರೆ, ಕೆಲವು ಔಷಧಿಗಳಿಗೆ ಬಿಲ್ಲು ಪತ್ರದಿಂದ ಔಷಧಿ ಮಾಡಿದ್ರೆ ಕೆಲವು ಒಳ್ಳೆ ಎಫೆಕ್ಟ್ ಇದೆ, ಆಗ ರುದ್ರದೇವರಿಗೆ ಹಾಕಿದ್ಮೇಲೆ ಅದು ಬರೋದಿಲ್ಲ. ಮತ್ತೆ ಆಗ ಇಷ್ಟು ಹಾಕಿ ತಗೊಂಡ್ಬಿಟ್ರೆ ಆಗೋಯ್ತು. ಸಾರಿಗ್ರಾಮಕ್ಕೆ ಹಾಕ್ಬೋದು, ತುಳಸಿ ಸಮೇತ ಬಿಲ್ಲು ಪತ್ರನ ಹಾಕುವ ಆಚಾರ್ಯ ಬರುತ್ತೆ ಸರ್. ಬಿಲ್ಲು ಪತ್ರ ಏನ, ಬಿಲ್ಲು ಪತ್ರ ಏನಾದ್ರು ಪೂಜಿತ ಕೃಷ್ಣಾವರ್ತವಾದ್ರೆ ಆಚಾರ್ಯ ಬರೀತಾರೆ. ಗೊತ್ತಾಯ್ತು? ಸಕೃತ ಅಭ್ಯರ್ಚ ಗೋವಿಂದಂ ಬಿಲ್ಲುಪತ್ರೇಣ ಮಾನವ ಆಚಾರ್ಯ ಮಾತದು. ಹಾಗೆ ನಾರಾಯಣ ಬರೋದ್ರಲ್ಲಿ ಲಕ್ಷ್ಮಿ ಬಂದೇ ಬರೋದು, ಅದು ಅಬ್ಬರಲ್ಲಿ ವ್ಯವಸ್ಥೆ ಇಲ್ಲ. ಯಾವ ರೀತಿ ನಾರಾಯಣ ಸ್ವೀಕಾರ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅವರು? ಸ್ವೀಕಾರ ಮಾಡೇ ಬಿಡ್ತಾರೆ, ಮತ್ತೇನು ಬೇಕಿಲ್ಲ ಬೇರೆ. ಕೊಡಿ ತಪ್ಪಲ್ಲ, ಹಾಂ ನಾವು ತಗೊಳಗಿಲ್ಲ ಮತ್ತೆ ಅದನ್ನು ನಾವು ತಗೊಳಗಿಲ್ಲ. ನೈವೇದ್ಯ ಅವರು ಸ್ವೀಕಾರ ಮಾಡ್ತಾರೆ ಅವ್ರದ್ದು, ಇಲ್ಲ ನೈವೇದ್ಯ ಮಾಡದೆ ಅವ್ರಿಗೆ ಕೊಟ್ಟರೆ, ದೇವ್ರಿಗೆ ನೈವೇದ್ಯ ಮಾಡದೆ ಕೊಟ್ಟರೆ ಗಣೇಶ ಆದಿ ಯಾರು ಸ್ವೀಕಾರ ಮಾಡೋದಿಲ್ಲ. ಮಾಡಿಕೊಟ್ಟ ಸ್ವೀಕಾರ ಮಾಡ್ತಾರೆ, ಅದನ್ನು ನಾವು ಮತ್ತೆ ತಗೊಳಗಿಲ್ಲ. ಅಲ್ಲಿ ವಿಸರ್ಜನೆ ಮಾಡ್ಬೇಕಾದ್ರೆ ತಗೊಂಡು ಹೋಗ. ಹೌದು, 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 ಅದನ್ನ ತಗೋಬಾರ್ದಲ್ಲ. ಅದಕ್ಕೇನೆ ಇಲ್ಲ ಇಲ್ಲ, ವಯಸ್ಸೇವೆ ನಿಮ್ಗೆ ಗೊತ್ತಿಲ್ಲ. ವಯಸ್ಸೇವೆ ಮಾಡಿದ ಮೇಲೆ ವಯಸ್ಸೇವೆ ತಕೊಂಡ್ಬಿಟ್ಟಿರ್ತಾರೆ, ಈ ಪಾತ್ರೆನ ತಕೊಂಡ್ಬಿಟ್ಟಿರ್ತಾರೆ. ಇದು ಹಾಗೆ ಇರುತ್ತೆ, ಇದು ವಿಶಿಷ್ಟ ಅಲ್ಲ, ಶೇಷ. ಇದು ಶೇಷ ಅಷ್ಟೇ, ಅಲ್ಲಿ ಏನು ಮಾಡಿರ್ತಾರೆ, ಉಳಿದಲ್ಲಿ ಯಾವುದಕ್ಕೆ ಉಪಯೋಗಿಸ್ಬೇಕು ಅದನ್ನು? ಬಲಿಹರಣಕ್ಕೆ, ಭೂತ ಬಲಿಗೆ, ಅದಕ್ಕೆ ಉಪಯೋಗ. ವಾಪಸ್ ಏನು ತರಬಾರ್ದು, ನಾವು ಸ್ವೀಕಾರ ಮಾಡಿದ್ರೆ ತಪ್ಪದು. ಯಾಕಂದ್ರೆ ಇವರೆಲ್ಲ ವಿಶಿಷ್ಟ ಸ್ವೀಕಾರ ಮಾಡಿದಾಗ ಅವ್ರಿಗೆ ಕೊಟ್ಟು ಮತ್ತೆ ಪ್ರಾಣಾವತಿಗೆ ಬರೋದಿಲ್ಲ. ಅದು ಪ್ರಾಣಾವತಿ ಕೊಡಬೇಕಾದ್ರೆ ಇವ್ರಿಗೆ ಕೊಟ್ಟಿದ್ರೆ ಪ್ರಾಣಾವತಿ ಯಾಕೆ ಕೊಡಕ್ಕೆ ಬರುತ್ತೆ? ಸಾಧ್ಯ ಇಲ್ಲ. ಗೊತ್ತಾಯ್ತಾ? ನೈವೇದ್ಯ ಶೇಷ ತಗೋಬೇಕು ಅಂದರೆ ಅಲ್ಲಿರೋ ಶೇಷ ತಗೋಬೇಕು ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಉಚ್ಚಿಷ್ಟ ಉಚ್ಚಿಷ್ಟ ಬೇರೆ, ಶೇಷ ಬೇರೆ. ಗೊತ್ತಾಗ ತಪ್ಪಲೆ ಇದೆ ಅನ್ನೋದು, ಒಬ್ಬರಿಗೆ ಬಡಿಸ್ತೀರಿ. ಅಲ್ಲಿರೋದು ಉಚ್ಚಿಷ್ಟ, ಇದು ಶೇಷ. ಇದು ಅರ್ಥ ಆಯ್ತಾ? ಇದನ್ನು ಉಪಯೋಗಿಸ್ಬೋದು. ಆದರೆ ಅದಬರ ಶೇಷ ತಗೊಳ್ಬಾರ್ದು ಮತ್ತೆ. ಈ ಕಡಿಮೆಯವರಿಗೆ ಬಡಿಸಿಬಿಟ್ರೆ ಇದನ್ನು, ಇದು ಈ ಶೇಷನೂ ತಗೊಳಕ್ಕೆ ಬರಲ್ಲ. ಗೊತ್ತಾಯ್ತಾ? ಆದರೆ ಕಡಿಮೆಯವರಿಗೆ ಶೇಷ ಬರ, ಉಚ್ಚಿಷ್ಟ ಯಾರಿಗೂ ಬರಲ್ಲ. ಉಚ್ಚಿಷ್ಟ ಯಾರಿಗೂ ಬರಲ್ಲ. ಯಾಕೆ ಉಚ್ಚಿಷ್ಟಂಚಾಪಿ ಚಾಮೇಧ್ಯಂ ಭೋಜನ ಭೋಜನ ತಾಪಸಪ್ರಿಯ. ಏನ ಯಾರಿಗೆ? ಅದು ಬೇರೆ ಮತ್ತೆ, ಅದು ಇನ್ನೊಂದು. ಬಡಿಸ್ಬೇಕಾದ್ರೆ ಬಿಡದವ್ರ ಶೇಷ ಆಗಬಾರ್ದು ಅಂತ ಹಾಗೆ ಮಾಡ್ತಾರೆ. ಇನ್ನೂ ಭಾರಿ ಮಾಡಿದ್ರೆ ಏನು ಮಾಡ್ಬೇಕು ಅದನ್ನು? ಅವ್ರಿಗೆ ಹಾಕಿದ್ರೆ ಮತ್ತೆ ವಾಪಸ್ ತರಲೇಬಾರ್ದು. ತಗೊಂಡ್ಮೇಲೆ ಮೇಲಿಂದ ಕೆಳಗೆ ಬಡಿಸಿದ ಮೇಲೆ ಉಳಿದ ಕಡೆ ವಿಸರ್ಜನೆ ಮಾಡಿಬಿಡೋದೇನೆ, ಅದನ್ನು ಬೇರೆ ತಟ್ಟೆಯಲ್ಲೇ ತರಬೇಕು. ಆ ತಟ್ಟೆಯಲ್ಲಿ ತಂದರೆ ಶೇಷ ಇದ್ದಾಗ ಲೆಕ್ಕ. ಮಂಗಳಾರತಿ ಮಾಡಿದ್ರಲ್ಲೇ ಬರ್ತಿಟ್ರೆ ಮತ್ತೆ ನಿರ್ಮಾಲೆ ಮಂಗಳಾರತಿ ಆದಾಗಲ್ಲ. ಅದಕ್ಕೇನು ಮಾಡ್ತಾರೆ, ಹೆಚ್ಚು ಮಂಗಳಾರತಿ ಮಾಡಬೇಕಾದ್ರೆ ಬೇರೆ ಬೇರೆ ಇದರಲ್ಲೇ ಆಗಬೇಕೆ ಹೊರತು ಅದನ್ನೇ ತಗೋಬಾರ್ದು. ಅದನ್ನೇ ತಗೋದು ತೊಳಿಬೇಕು, ಅದನ್ನೇ ಮಾಡೋದಾದ್ರೆ ತೊಡೋದು ಮಾಡಬೇಕು. ಹಾಗೆ ಬರೋಲ್ಲ, ಬಡಿಸೋದು ಹಾಗೇನೆ. ಪದ್ಧತಿ ಹೋಗಿಬಿಟ್ಟಿದೆ. ಆದ್ದರಿಂದ ಈಗ ಎಲ್ಲ ಹೆಂಜೆ ಈ ಕಡೆ ಹೋಗ್ತಾರೆ, ಆ ಕಡೆ ಹಾಕ್ತಾರೆ, ಇಲ್ಲಿ ತರ್ತಾರೆ. ಅದಕ್ಕೆ ಏನು ಹೇಳಿದರೆ ಆಚಾರ ಹೋಗಲೇಬೇಡಿ ಅಂತ ಹೇಳ್ಬಿಟ್ಟು. ಪರಪಾಪ ಗೃಹಸ್ಥಶ್ಚ ಕ್ಷತ್ರಿಯಶ್ಚ ವಿಶೇಷತಃ ನಯೋಗ್ಯ. ಹೋಗಿ ಇವೆಲ್ಲ ಕಂಡೀಷನ್ ಹಾಕೋದಕ್ಕಿಂತ ಹೋಗದೆ ಹೋದ ಸಿಂಪಲ್ ಅಲ್ಲೇನ. ಮತ್ತೆ ನೀವು ಅವರಿಗೂ ಸುಖ ನಮಗೂ ಸುಖ, ಅದರಿಂದ ಅದಕ್ಕೆ ಹೋಗಲೇಬೇಡಿ ಅಂತ. ಹೌದು, 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 ಹೌದು. ಅದು ಪರಿಸರ ಅವ್ರಿಗೆ ಒಂದೇ ಕೊಡೋದಿಲ್ಲ ನೀವು, ಅಗ್ನಿ ಅಂತ ಎಲ್ಲರಿಗೂ ಅಂತರ್ಯಾಮಿ ಅಂತ ಕೊಡ್ತಾ ಹೋಗ್ತೀರಿ. ಭೂಸ್ವಾಹ ಭೂಸ್ವಾಹ ಎಲ್ಲ ದೇವ್ರಿಗೆ ಬಂತ, ಅದು ಸಮಸ್ಯೆ ಇಲ್ಲ. ಮುಂದೆಲ್ಲ ಬೇರೆ ದೇವತೆಗಳು ಕೊಡ್ತೀರಿ, ಅದು ಕೊಟ್ಟಮೇಲೆ ಏನಾಯ್ತದ, ಅವ್ರ ಶೇಷ ಆಯ್ತು, ಅವ್ರ ಶೇಷ ಆಯ್ತು. ಅದಕ್ಕೆ ಕೆಳಗಿನವ್ರಿಗೆ ಕೊಟ್ಟಮೇಲೆ ಮೇಲಿನವ್ರಿಗೆ ಕೊಡಬಾರ್ದು. ತಾರತಮ್ಯದಲ್ಲಿ ಸಾಹಸ ಅಂತ ಹೇಳಬೇಕಾದ್ರೂ ಕೂಡ ಮೇಲಿನ ದೇವತೆಗಳಿಗೆ ಕೊಟ್ಟಮೇಲೆ ಕೆಳಗಿನ ದೇವತೆ ಕೊಡಬೇಕೇ ಹೊರತು ಕೆಳಗಿನವ್ರಿಗೆ ಕೊಟ್ಟಮೇಲೆ ಮೇಲಕ್ಕೆ ವಾಪಸ್ ಹೋಗಾಗಿಲ್ಲ, ಗೊತ್ತಾಯ್ತಾ? ಅದು ಬಿಟ್ಬಿಡ್ಬೇಕಾದ ಇವ್ರಿಗೆ ಮತ್ತೆ ಫ್ರೆಶ್ ಆಗಿರೋದು ಕೊಡಬೇಕೇ ಹೊರತು ಅದನ್ನ ತರಬಾರ್ದು. ಹೇಳಿತಾ? ಸಹ ಈಗ ಸಹ ಪ್ರಶ್ನೆನೇ ಬಂದಿರಲ್ಲ, ಫಸ್ಟ್ ಸಹ ಪ್ರಶ್ನೆ ಇಲ್ಲ. ಈಗ ಸಹ ಹೇಳಬೇಕಾದ್ರೆ ಎರಡೇ, ಇಲ್ಲಿ ಏನು ಮಾಡ್ಬೇಕಾದನ್ನ, ಇಲ್ಲ ಅಗ್ನಿಯಲ್ಲಿ ಹಾಕಬೇಕು, ಇಲ್ಲ ಬಾಯಲ್ಲಿ ಹಾಕೋಬೇಕು, ಎರಡಕ್ಕೆ ಸ್ವಾಹ. ಉಳಿದಕ್ಕೆ ನಮಃ ಅಷ್ಟೇ ಹೊರತು ಸ್ವಾಹ ಹೇಳಾಗಿಲ್ಲ. ಅಗ್ನಿ ಇಲ್ಲ ಒಳಗೆ ಬೇರೆ ನಾವು ತಗೋಬೇಕು. ಒಳಗೆ ಏನಿದೆ ಈಗ ಪ್ರಾಣಾಯ ಸ್ವ, ಒಳಗೆ ಅಗ್ನಿ ಇದೆ, ಅದಕ್ಕೆ ಸ್ವಾಹ ಅಂತ ಹೇಳೋದು. ಅಗ್ನಿಯಲ್ಲಿ ಇಲ್ಲದೆ ಹೋದರೆ ಸ್ವಾಹ ಅಂತ ಹೇಳಾಗಿಲ್ಲ. ಹೇಳಿತಾ? ಅಗ್ನಿ ಇದ್ರೆ ಮಾತ್ರ ಸ್ನೇಹ. ಚಿತ್ರಾಯನ ಚಿತ್ರಗುಪ್ತಾಯನು ಚಿತ್ರಾಯ ಸ್ವಾಹ ಅಂತ ಹೇಳೋದಿಲ್ಲ ನಾವು. ಮತ್ತೆ ಚಿತ್ರಾಯ ನಮಃ, ಚಿತ್ರಗುಪ್ತಾಯ ನಮಃ ಹೊರತು ಸ್ವಾಹ ಇಲ್ಲ. ಯಾತಕ್ಕೆ? ಅಲ್ಲಿ ಅಗ್ನಿ ಇಲ್ಲ ಅಲ್ಲಿ, ಗೊತ್ತಾಯ್ತಾ? ಬರೀ ಸ್ವಾಹ ಅಂದರೆ ಇವ್ರು ಮಾಡೋ ಸ್ವಾಹ ಮಾಡ್ಬೋದೇ ಹೊರತು ಎಲ್ಲ ಕಡೆ ಸ್ವಾಹ ಮಾಡ ಅಂತ ಸ್ವಾಹ ಮಾಡ್ಬೋದು, ಈ ಸ್ವಾಹ ಮಾಡೋಕ್ಕೆ ಬರಲ್ಲ ಅವನ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಜಾತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ.